ದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಏನಾಯ್ತೀಗ, ಸ್ಪೃಷ್ಟ್ವಾ ಮೂರ್ಧ್ನಿ ಮುಕುಂದಶ್ಚ ಜಗ್ಮುಃ ಸ್ವಂ ಸ್ವಂ ನಿವೇಶನ. ಕೃಷ್ಣ ಪಾರಿಜಾತವನ್ನು ತಂದ, ಜನಗಳೆಲ್ಲ ನೋಡಿದರು, ಭಾರಿ ಸಂಭ್ರಮ ಪಟ್ಟರು. ಭಾರಿ ದೊಡ್ಡ ಸಾಹಸದ ಕೆಲಸ, ಕೃಷ್ಣ ಸರ್ವೋತ್ತಮ ಅಂತ ಪ್ರವಾಗಿದ್ದನ್ನು ನೋಡಿ ಎಲ್ಲರೂ ಕೂಡ ಅಭಿನಂದನೆ ಮಾಡಿ ಅಭಿವಂದನೆ ಮಾಡಿ ಹೊರಟರು. ಅಲ್ಲಿಗೆ ಆ ವಿಷಯ ಮುಗೀತು. ಈಗ 68ನೇದು, ಈಗ ಎಷ್ಟು 68ನೇ ಅಧ್ಯಾಯ. ಆರಾಧ್ಯ ದೇವದೇವೇಶಂ ಶಂಕರಂ ಲೋಕಶಂಕರಂ ತಪಸಾ ತೋಷಯಿತ್ವಾತಂ ಕೈಲಾಸ ಗಿರಿವಾಸಿನಂ ರುಗ್ಮಿಣ್ಯಾ ತನಯಂ ಲೇಭೆ ದಗ್ಧಂ ಕಾಮಂ ಪುನರ್ಹರಿಃ ವೀರಂ ಪ್ರದ್ಯುಮ್ನನಾಮಾನಂ ರೂಪೌದಾರ್ಯ ಗುಣಾನ್ವಿತಂ. ಇದಾದ್ಮೇಲೆ ಏನಾಯಿತು ಅಂತ ಶಿಖಾಚಾರ್ಯ ಒಂದು ಕಥೆ ಹೇಳಿದರು. ಆರಾಧ್ಯ ದೇವದೇವೇಶಂ ಶಂಕರಂ ಲೋಕಶಂಕರಂ, ದೇವದೇವೇಶಂ ಲೋಕಶಂಕರಂ ಶಂಕರಂ ಆರಾಧ್ಯ, ದೇವದೇವನಾದ ಲೋಕಕ್ಕೆ ಸುಖ ಕೊಡತಕ್ಕಂತಹ ಶಂಕರನನ್ನು ಆರಾಧನೆ ಮಾಡಿ, ಯಾವುದರಿಂದ ತಪಸ್ಸಾ ತಪಸ್ಸು ಮಾಡಿ ಸಂತೋಷಪಡಿಸಿ, ತೋಷಯಿತ್ವ ತಮ್ ಕೈಲಾಸಗಿರಿವಾಸಿನಂ, ಕೈಲಾಸಗಿರಿವಾಸಿನಂ ಸಂತೋಷಯಿತ್ವ ಅಂದರೆ ಕೃಷ್ಣ ಕೈಲಾಸ ಪರ್ವತಕ್ಕೆ ಹೋದ, ತಪಸ್ಸು ಮಾಡಿದ, ರುದ್ರನ ಮೆಚ್ಚಿಸಿದ, ರುಗ್ಮಿಣಿಯ ತನಯಂ ಲೇಭೆ ರುಗ್ಮಿಣಿಯಲ್ಲಿ ಮಗನನ್ನು ಪಡೆದ, ಕೈಲಾಸ ಯಾತ್ರೆ ಮಾಡಿ ದಗ್ಧಂ ಕಾಮ, ಯಾರಾತ ಕಾಮನೇ ಮಗನಾಗಿ ಹುಟ್ಟಿದ, ದಗ್ಧಂ ಕಾಮಂ ಪುನರ್ಹರಿ ಎಂತಿದೆ. ವೀರಂ ಪ್ರದ್ಯುಮ್ನ ನಾಮಾನಂ ರೂಪೌದಾರ್ಯ ಗುಣಾನ್ವಿತಂ, ಮಗ ಪಂಗತ್ರ ಪ್ರದ್ಯುಮ್ನ ಅಂತ ಹೆಸರು, ಭಾರಿ ವೀರ, ರೂಪ ಔದಾರ್ಯ ಗುಣಗಳಿಂದ ಕೂಡಿದವನು ಅಂತ ಹೇಳಿಬಿಟ್ರು. ಇಷ್ಟು ಹೇಳಿದ್ದಕ್ಕೆ ಅದು ಕೇಳಕ್ಕೆ ಶುರು ಮಾಡಿದೆ. ಡೀಟೇಲ್ ಆಗಿ ಹೇಳಿ ಅಂತ ಕೇಳಿದ್ರು, ಸ್ವಲ್ಪ ಹೇಳಿದ ತಕ್ಷಣ ಡೀಟೇಲ್ ಬರುತ್ತೆ, ಇಲ್ಲೂ ಬರುತ್ತೆ, ಅಲ್ಲಿ ವಿಸ್ತಾರವಾಗಿ ಹೇಳ್ತಾನೆ. ರಾಜೋವಾಚ ಪುತ್ರಾರ್ಥಂ, ಇಲ್ಲೊಂದು ಇಂಟ್ರೊಡಕ್ಷನ್ ಕೊಡ್ತಾರೆ ವಿಜಯದಾಸ ಸ್ವಾಮಿಗಳು. ಸೋಯಂ ಮನುಷ್ಯ ಲೋಕಃ ಪುತ್ರೇಣ ಜಯ್ಯಃ ಇತಿ ಶ್ರೀ ವಿಹಿತ ಸದಾಚಾರೋ ಭುವಿ ಅವತೀರ್ಣೈ ದೇವಾದಿಭಿಃ ಅನುಷ್ಠೇಯಃ ಇತಿ ದರ್ಶಯಿತುಂ ಶ್ರೀಕೃಷ್ಣಸ್ಯ ತದನುಷ್ಠಾನ ಪ್ರಕಾರಂ ಶಂಬರಾಸುರಲಕ್ಷಣಂ ವಿಕ್ರಮಂ ಶಂಬರಾಶ್ರಮಂಚ. ಏ, ಇಲ್ಲಿ ಇಂಟ್ರೊಡಕ್ಷನ್ ಏನು ಅಂದರೆ, ಕೃಷ್ಣ ಮಗನನ್ನು ಪಡೆದ, ಮಗನನ್ನು ಕೃಷ್ಣ ಯಾಕೆ ಪಡೆಯಬೇಕಾಗಿತ್ತು ಅಂದರೆ ಒಂದು ಧರ್ಮ. ಸೋಯಂ ಮನುಷ್ಯ ಲೋಕಃ ಪುತ್ರೇಣ ಜಯ್ಯಃ, ಮನುಷ್ಯಲೋಕ ದೇವಲೋಕ ವಿಷ್ಣುಲೋಕ ಮೂರು ಪಡ್ಕೋಬೇಕು ನಾವು. ಮನುಷ್ಯಲೋಕ ಗೆಲ್ಲೋದು ಹೇಗೆ ಅಂದರೆ, ಒಳ್ಳೆ ಮಗ ಹುಟ್ಟಿದರೆ ಮನುಷ್ಯಲೋಕ ಗೆದ್ದಾಗ ಲೆಕ್ಕ, ಅವನಿಂದ ಏನಾಗುತ್ತೆ ಪರಂಪರೆ ಮುಂದುವರಿಯುತ್ತೆ. ಆದ್ದರಿಂದ ಮನುಷ್ಯಲೋಕ ಗೆದ್ದಂತೆ ಲೆಕ್ಕ. ಯಜ್ಞಯಾಗಾದಿಗಳನ್ನು ಮಾಡ್ತಾನೆ, ದೇವಲೋಕ ಗೆದ್ದಾಗ ಲೆಕ್ಕ ಗೊತ್ತಾಯ್ತು. ಯಜ್ಞದಿಂದ ದೇವಲೋಕಕ್ಕೆ ಹೋಗ್ತಾನೆ, ಜ್ಞಾನ ಬಂತು ವೈಕುಂಠಕ್ಕೆ ಹೋಗ್ತಾನೆ. ಸೊ ಮೂರು ಸಂಪಾದನೆ ಮಾಡಬೇಕು ನಾವೇ. ಒಂದು ಗೃಹಸ್ಥನಾಗಿ ಒಳ್ಳೆ ಮಗನನ್ನು ಪಡೆದು ಜ್ಞಾನಿಯನ್ನಾಗಿ ಮಾಡಿ ಮನೆಯ ದೇವ್ರ ಪೂಜೆ ಪಾಠ ಎಲ್ಲ ಕಂಠೀರಾಗ ಮಾಡಿಬಿಟ್ರೆ ಪೂರ್ವಕ ಹೆಸರು ಉಳ್ಕೊಂಡ್ಬಿಡ್ತು. ಆಮೇಲೆ ಅಲ್ಲಿಗೆ ಹೋಗ್ಬೇಕಲ್ಲ, ಅಲ್ಲಿ ಇದೆಲ್ಲ ಕೆಲಸಕ್ಕೆ ಬರೋದಿಲ್ಲ. ಅದೇನು ಬೇಕು, ಯಜ್ಞ ಮಾಡಬೇಕು, ಅದಕ್ಕೆ ಯಜ್ಞಾದಿಗಳನ್ನು ಮಾಡೋ ಸ್ವರ್ಗಲೋಕ ಸಿಗುತ್ತೆ. ಜ್ಞಾನದಿಂದ ಮಾಡಿದಾಗ ಅದು ವೈಕುಂಠಕ್ಕೆ ಹೋಗ್ತಾ. ಸೊ ಮೂರು ನಾನು ಅಚೀವ್ ಮಾಡಬೇಕು. ನಾವು ಒಂದೇ ಅಚೀವ್ ಮಾಡ್ತಿರೋದು ಯಾವುದು, ಬರೀ ದುಡ್ಡು ಅಷ್ಟೇ, ಇನ್ಯಾವುದು ಇಲ್ಲೇ ಇಲ್ಲ. ಅದು ಎಲ್ಲಿಗೂ ಬರೋದಿಲ್ಲ, ಈ ಮಧ್ಯೆ ಇಲ್ಲಿಗೂ ಬರಲಿಲ್ಲ ಅಲ್ಲ, ಹೋಯ್ತು, ಎಲ್ಲಿಗೂ ಬರದೇ ಹೋಗಿಬಿಡುತ್ತೆ. ಕಸ ತುಂಡಿದ್ದಾಗಿ ಅದು ಡೇಂಜರ್, ದೂರ ಆಗಿದ್ದಷ್ಟು ಕ್ಷೇಮ ಅಂತ. ಅಷ್ಟರ ಮಟ್ಟಿಗೆ ಹತ್ತಿರ ಇರುವ ನೋಡಿದ ತಕ್ಷಣ ಈಗ 1000 ರೂಪಾಯಿ ನೋಡಿದ್ರೆ ಗಾಬರಿ ಆಗಿಬಿಡ್ತಾರೆ ಜನಗಳು. ಫಸ್ಟ್ ಇಲ್ಲಿ 10 ರೂಪಾಯಿ ಇದ್ರೆ ಕೊಟ್ಟು ಸಾಕವಲ್ಲ, ಬೇಡ ಅನ್ನೋ ಸ್ಥಿತಿ ಬಂದ್ಬಿಡ್ತಾರೆ. ಯಾಕೆ, ಬಂಧಕವಾದ ಅದು ಇಟ್ಕೊಳ್ಳೋದಕ್ಕಿಂತ ಉಪಯೋಗ ಬರೋದು ಸ್ವಲ್ಪ ಆದರೂ ಪರವಾಗಿಲ್ಲ ಅಂತೇಳಿ. ಆದರೆ ಜ್ಞಾನ ಮಾತ್ರ ಏನಾಗೋದಿಲ್ಲ ಎಂದು ಒಟ್ಟು ಇಟ್ಟಿದ್ದಾಗ, ಜ್ಞಾನಕ್ಕೆ ಟ್ಯಾಕ್ಸೇ ಇಲ್ಲ, ಭಾರಿ ಇಂಪಾರ್ಟೆಂಟು. ಅರ್ಥ ಆಯ್ತಾ, BSc ಓದಿದ್ದಾನೆ ಟ್ಯಾಕ್ಸ್, MSc ಓದಿದ್ರೆ ಟ್ಯಾಕ್ಸ್, PhD ಇನ್ನೊಂದು ಟ್ಯಾಕ್ಸ್, ಮೊದಲೇ ಓದಿದ್ದಾರೆ, ಓದೋದ್ರಲ್ಲಿ ಬಿಟ್ಬಿಡ್ತಾರೆ ಪೂರ್ತಿಯಾಗಿ. ಇವತ್ತು ಓದಿದ್ದಕ್ಕೆ ಟ್ಯಾಕ್ಸ್ ಇಲ್ಲ, ಅಷ್ಟೇ ಇಲ್ಲ, ಅದಕ್ಕೇನು ಕೊಡ್ತಾರೆ, ಎಕ್ಸಾಮಿಷನ್ ಬೇರೆ ಕೊಡ್ತಾರೆ. ನಾಲೆಡ್ಜ್ ಇದ್ದಿದ್ದಕ್ಕೆ ಕೆಲಸ ಕೊಟ್ಟು ಸಂಭಾವನೆ ಕೊಟ್ಟು ಆಮೇಲೆ ಪೆನ್ಷನ್ ಬೇರೆ ಕೊಡ್ತಾರೆ ಓದಿದ್ದಕ್ಕೆ. ಆ ಅರ್ಥದಲ್ಲಿ ಅದನ್ನೇ ಒಂದು ಮಾತು ಹೇಳ್ತಾರೆ, ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭೋಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಎಷ್ಟು ಚೆನ್ನಾಗಿದೆ ಅದು. ಏನಿದೆ ಮೊದಲನೇದಾಗಿ, ನ ಚೋರಹಾರ್ಯಂ, ಕಳ್ಳ ಏನು ಬೇಕಾದ್ರೂ ಕದಿಬಹುದು, ಇವ್ರಿಗೆ ಜ್ಞಾನ ಕದಿಯಲಕ್ಕಾಗೋದಿಲ್ಲ. ನ ಭ್ರಾತೃಭೋಜ್ಯಂ ನ ಚ ರಾಜಹಾರ್ಯಂ, ರಾಜಹಾರ್ಯ ಅಂದ್ರೇನು, ಟ್ಯಾಕ್ಸ್ ಹಾಕೋದು ಕಿತ್ಕೊಳ್ಳೋದು ಅವೆಲ್ಲ, ಅದೆಲ್ಲ ಮಾಡೋಕ್ಕೆ ಬರೋದಿಲ್ಲ, ಜ್ಞಾನಕ್ಕೆ ಟ್ಯಾಕ್ಸ್ ಇಲ್ಲ. ನ ಚ ರಾಜಹಾರ್ಯಂ ನ ಭ್ರಾತೃಭೋಜ್ಯಂ, ಅಣ್ಣ ತಮ್ಮ ಭಾಗ ಆಗಿಬಿಟ್ರು, ಎಮ್ ಎ ಮಾಡಿದ್ದ ತಮ್ಮ ಅಣ್ಣ ಅಪ್ಪ, ಈಗ ಎಮ್ ಎ ಒಬ್ಬನು ಎ ಒಬ್ಬನು ತೊಗೊಂಡೋಗ್ಬಿಟ್ರೆ ಮಾಡೋಣ, ಎಮ್ ಒಬ್ಬನು ಎ ಒಬ್ಬನು ಭಾಗ ಮಾಡೋಣ ಅಂತ ಹೇಳಿಬಿಟ್ಟು, MSc ಬೇರೆ, SC ಬೇರೆ, ಸಿ ಬೇರೆ, ತೊಗೊಳಕ್ಕೆ ಬರಲ್ಲ, ಜ್ಞಾನ ಮಾಡಲಿಕ್ಕೆ ಬರೋದಿಲ್ಲ, ಸಚ್ಚೇಳಕ್ಕೆ ಬರೋದಿಲ್ಲ, ಅವ್ರದ್ದವ್ರಿಗೇನೆ. ಆಮೇಲೆ ನ ಭ್ರಾತೃಭೋಜ್ಯಂ ನ ಚ ಭಾರಕಾರಿ, ಧನ ಭಾರ ಆಯ್ತು ಬಿಟ್ಟೋದ್ರಲ್ಲ, ಆ ಬರ್ತಾರೆ ಅದು ಕೊಟ್ಟು ಯಜ್ಞದೊಳಗೆ ಬಂಗಾರದ ಗಟ್ಟಿ ಬಿಸಾಕಿ ಹೋಗ್ಬಿಡ್ತಾರೆ, ಎಷ್ಟು ಭಾರ ಇದೆ ಅಂತ ಹೇಳಿಬಿಟ್ಟು. ಆದರೆ ಈಗ ಇವರು ವಿದ್ಯೆ ಭಾರ ಆಗುತ್ತಾ, ತಮಾಷೆ ವಿದ್ಯೆ ಬಂದಷ್ಟು ಹಗುರಾಗುತ್ತೆ, ಗೊತ್ತಾಯ್ತಿಲ್ಲ, ವಿದ್ಯೆ ಬಂದಷ್ಟು ಕೂಡ ಏನಾಗ್ತಾನೋನು, ಮನಸ್ಸು ತಲೆ ಭಾರ ಕಡಿಮೆ ಆಗಿಬಿಡ್ತದೆ. ತಲೆಭಾರ ಕಡಿಮೆ ಆಗ್ತದೆ, ಅಷ್ಟು ಸಂಸಾರ ಭಾರನೇ ಕಡಿಮೆ ಮಾಡ್ತದೆ, ಅಷ್ಟರ ಮಟ್ಟಿಗೆ ಶಕ್ತಿ ಇದೆ. ನಜ ಭಾರಕಾರಿ ವ್ಯಯಕೃತೆ ವರ್ಧತೆ ಏವ ನಿತ್ಯಂ, ಅದನ್ನು ವ್ಯಯ ಮಾಡಿದ್ರೆ ಖರ್ಚಾಗುತ್ತೆ, ಇದು ಪಾಠ ಮಾಡಿದಷ್ಟು ಜಾಸ್ತಿ ಆಗುತ್ತೆ. ಆದ್ದರಿಂದ ಇದು ಅದಕ್ಕೆ ವಿದ್ಯಾಧನಂ ಸರ್ವಧನ ಪ್ರಧಾನಂ, ಆ ಧನ ಬಿಟ್ಟುಬಿಡಿ ಈ ಧನ ಇಟ್ಟುಬಿಡಿ ಅಂತ ಹೇಳ್ತಾರೆ. ಇದು ಎಲ್ಲ ಕಾಲಕ್ಕೂ ರಿಲೆವೆಂಟ್ ಆಗಿರೋ ಮಾತು. ಅದನ್ನು ಹೇಳೋದಕ್ಕೆ ಪುತ್ರ ಇರಬೇಕು ಅಂತ ಹೇಳೋದಕ್ಕೆ ತೋರಿಸೋಕ್ಕೋಸ್ಕರ ಹೋದ ಒಂದು ಪಾಯಿಂಟ್, ಇನ್ನೂ ಅನೇಕ ಅರ್ಥ ಇದೆ. ಒಂದದು ಇತಿ ಶ್ರುತಿವಿಹಿತ ಸದಾಚಾರೋ ಭುವಿ ಅವತೀರ್ಣೈಹಿ ದೇವಾದಿವಿ ಅನುಷ್ಠೇಯ. ದೇವತೆಗಳು ಕೂಡ ಅವರಿಗೇನು ಮಕ್ಕಳುಗಳು ಬೇಕಿಲ್ಲ, ಜಗತ್ತಿಗೆ ಯಜ್ಞದಾಚಾರ್ಯತೆ ಶ್ರೇಷ್ಠ ಸಂದೇಶ ಕೊಡಬೇಕಾಗಿದೆ, ಅದಕ್ಕೆ ಮಕ್ಕಳನ್ನು ಪಡೀತಾರೆ ಅಂತ ತಿಳಿಸೋದು. ಇತಿ ದರ್ಶಯಿತು ಶ್ರೀಕೃಷ್ಣಸ್ಯ ತದನುಷ್ಠಾನ ಪ್ರಕಾರಂ ಶಂಬರಾಸುರ ವಧಲಕ್ಷಣಂ ವಿಕ್ರಮಂಚ. ಅದಕ್ಕೋಸ್ಕರ ಪುತ್ರಾರ್ಥಿಯಾಗಿ ಕೈಲಾಸಕ್ಕೆ ಹೋಗೋದು, ತಪಸ್ ಮಾಡೋದೆಲ್ಲ ಈ ಮೆಸೇಜ್ ಕೊಡೋಕ್ಕೋಸ್ಕರ. ಇನ್ನೊಂದು ಸಾಮರ್ಥ್ಯ ಶಂಬರಾಸುರ ವಧಲಕ್ಷಣಂ, ಶಂಬರಾಸುರನ ಕೊಲ್ಲಬೇಕಾಗಿದೆ. ಏನು ಹೌದು, ಅದ್ಯಾವುದಕ್ಕೆ? ಅದಕ್ಕೇನೆ ಇಲ್ಲಿದ್ದ ಕೆಲಸ ಮಾಡ್ತಾನೆ, ಜೊತೆ ಬರೋದಿಲ್ಲ ಅವನು. ಮಗ ಇಲ್ಲಿ ಹುಡ್ಕೋಬೇಕು, ಏನ್ ಮಾಡ್ಬೇಕು ಅವನು? ಇವ್ ಕೆಂದ್ರ ಮಾಡಿದ್ರೆ ಪುಣ್ಯ ಅವನು ಸಪ್ಲೈ ಆಗ್ತಾ ಇರ್ತದೆ, ಮಾಡೋವರಿಗೂ ಕೂಡ ಪುಣ್ಯ ಹೋಗ್ತಾ ಇರ್ತದೆ. ಅವ್ರಿಗೆ ನಮಗೆ ಏಜೆಂಟ್ಗೆ ಹೋಗುದು ಕಮಿಷನ್ ಹೋಗ್ತಾ ಇರ್ತಾರಲ್ಲ, ಆ ಟೈಮ್ ಎಲ್ ಐ ಸಿ ಮಾಡಿಸಿದ ಪ್ರೀಮಿಯಂ ಕಟ್ಟೋವರೆಗೂ ಹೋಗ್ತಾ ಇರ್ತದೆ. ನಿಲ್ಸಿದ ತಕ್ಷಣ ನಿಲ್ಲಿಸ್ಬಿಡ್ತಾರೆ. ಇವ್ ತನ್ನ ಮಗ ಮಾಡೋ ಕೆಲಸಗಳೆಲ್ಲ ತಂದೆ ತಾಯಿಗೆ ಏನಾಗ್ತಾ ಇರುತ್ತೆ? ಯಾಕಂದ್ರೆ ದೇಹ ಅವ್ರು ಕೊಟ್ಟಿರೋದ್ರಿಂದ ಒಂದು ಶೇರ್ ಹೋಗ್ತಾನೆ ಇರುತ್ತೆ ಅವ್ರಿಗೆ. ಅದರಿಂದ ಒಂದ್ ಕಡೆ ಸೆಟ್ಲ್ ಆಗಿಬಿಟ್ಟವ್ ಸೇಫ್ ಆಯ್ತು, ಈ ಲೋಕದ ಯೋಚನೆ ಇಲ್ಲ. ಅಲ್ಲಿ ಹೋದ ಯಜ್ಞಾಗಾದಿ ಮಾಡಿ ಜೊತೆ ಬರುತ್ತೆ ಯಜ್ಞಾಗಾದಿಗಳ. ಸೊ ಪುತ್ರ ಆ ಮೂಲಕ ಅವನು ಕಾಪಾಡ್ತಾರೆ ಅಂತ ಅರ್ಥ. ಪುನ್ನಾಮ್ನ ನರಕಾತ್ರಾತ ಅನ್ನೋ ಅರ್ಥ ಏನು ಅಂದ್ರೆ, ಈ ರೀತಿ ಮಾಡಿ ಜೊತೆ ಹೋಗಿ ಕಾಪಾಡೋದಲ್ಲ, ಏನ್ ಕಾಪಾಡ್ಬೇಕು ಅವನು? ಈ ರೀತಿ ಮಾಡಿ ಕರ್ತವ್ಯ ಕರ್ಮ ಮಾಡಿ ಫಲ ಅವನಿಗೆ ಹೋಗೋದ್ರಿಂದ ನರಕ ತಪ್ಪುತ್ತೆ ಅಂತ ಅರ್ಥ. ಪ್ರಧಾನ ದೇವ್ರ ಪೂಜೆ ಒಳ್ಳೊಳ್ಳೆ ದೇವರು ಇಟ್ಕೊಂಡಿದ್ದ, ಪಾಪ ಮಕ್ಕಳಿಲ್ಲ, ದೇವ್ರ ಪೂಜೆ ನಿಂತು ಹೋಯ್ತು. ಎಷ್ಟು ಪಾಪ ಬಂತಾಗ, ದೇವ್ರ ಅಭಿಷೇಕ ಇಲ್ಲದ ಪಾಪ ಬಂತು, ನೈವೇದ್ಯ ಇಲ್ಲ, ಹಾಗಾಯ್ತು. ಮಗ ಇದ್ದ ಎಲ್ಲ ಮಾಡ್ತಿದ್ದ, ಆ ಪುಣ್ಯ ಶುರುವಾಯ್ತು. ಮತ್ತೆ ನಮಗೆ ಆಸ್ತಿ ನೋಡೋರಿಲ್ಲ ಅಂತ ಎಲ್ಲರೂ ಅನ್ಕೋತಾರೆ, ದೇವ್ರು ನೋಡೋರಿಲ್ಲ ಅಂತ ಯಾರು ಅನ್ಕೋಬೋದೇ ಇಲ್ಲ, ದೇವ್ರು ನೋಡೋರಿಲ್ಲ, ಭಾಗವತ ನೋಡೋರಿಲ್ಲ, ಪುಸ್ತಕ ಅನ್ಕೊಳ್ಳೋದಿಲ್ಲ. ಯಾರೋ ಒಬ್ರು ಹಿಂದೆ ಲೆಟರ್ ಬರೆದಾರೆ, 500 ವರ್ಷದಿಂದ ಲೆಟರ್ ಒಬ್ಬ ಯಾರಿಗೋ ಬರ್ಕೊಂಡಿದ್ದಾರೆ. ಅದು ಎಂಥ ಒಳ್ಳೆ ಲೆಟರ್ ಅಂದರೆ, ಎಷ್ಟು ಪುಸ್ತಕ ಇದೆ ನಮ್ಮ ಮನೆಯಲ್ಲಿ, ಮತ್ತೆ ನಾಲೆಜ್ ಆಗಿಬಿಡ್ತು, ನೋಡೋರು ಯಾರೂ ಇಲ್ಲ, ಎಷ್ಟೆಷ್ಟು ದೇವರಿದ್ದಾರೆ, ಅಲ್ಲಿ ಪೂಜೆ ಮಾಡೋರಿಲ್ಲ, ಭಾಳ ಯೋಚನೆ ಮಾಡ್ತೀವಿ. ಲೆಟರ್ ಬರ್ಕೊಂಡಿದ್ದ ಒಂದು ಕಾಪಿ ಸಿಕ್ಕಿದೆ ನೋಡಿ, ಭಾಳ ಆಶ್ಚರ್ಯ. ಅವ್ರು ಯೋಚನೆ ಆ ಥರ ಯೋಚನೆ ಮಾಡಿದ್ದಾರೆ, ಎಷ್ಟು ದೇವರಿದ್ದಾರೆ, ಪೂಜೆ ನಿಂತು ಹೋಗುತ್ತೆ, ಗ್ರಂಥಗಳಿದ್ದೇನು ಓದೋರಿಲ್ಲ, ಅದೇನು ಮಾಡ್ಬೇಕು, ಅದನ್ನ ಹಾಳು ಹಾಗೆ ಹಾಳಾಗಿಬಿಡುತ್ತಲ್ಲ. ಆ ಥರ ಯೋಚನೆ ಮಾಡಿದರೆ ಅದು ಜಗತ್ತು ಯಾವಾಗಲೂ ಮುಟ್ತಾ ಇರುತ್ತೆ. ಅದು ನಿಜವಾದಂಥ ಸಂದೇಶ. ಎಷ್ಟೋ ಪರ್ಯಾಯ ಪದಗಳಿದೆ, ತಾರಕ, ಪುತ್ರ, ಸುತ ತನಯ, ಆತ್ಮಜ, ಎಷ್ಟು ಬೇಕು ನಿಮಗೆ ಅದಕ್ಕೆ? ಅದು ನೀವು ಹೇಳಿದ್ದೆ ಯಾಕೆ ಅನ್ಬೇಕು ಅವರು? ಅವ್ರು ಹೇಳ್ತಿದ್ದಿಲ್ಲ, ಅದು ತಿಳ್ಕೊಂಡ್ರೆ ಸಾಕು. ಅದು ಒಂದೊಂದು ಅನ್ಬೇಕಾದ್ರೆ ಅವ್ರಿಗೆ ಉದ್ದೇಶ ಇರುತ್ತೆ, ಅವರಿಗೆ ಗೊತ್ತಾಯ್ತಾ. ಅದೇ ಪದ ಉಪಯೋಗಿಸ್ಬೇಕಾದ್ರೆ ಕಾರಣ ಇಟ್ಟು ಮಾಡ್ತಿಲ್ಲ, ಬೇಕಾಷ್ಟು ಬರುತ್ತೆ ಪದಗಳು. ಅವಾಗ ಕೂಡ ಒಂದು ಷೇರು ಬಂದೇ ಬರುತ್ತೆ, ಒಂದು ಷೇರು ಒಂದು ದೇಹ ಕೊಟ್ಟ ನಿಮಿತ್ತ ಏನಿರುತ್ತಲ್ಲ ಅಷ್ಟು ಪುಣ್ಯ ಬಂದೇ ಬರುತ್ತೆ ಅವನಿಗೆ. ಆದ್ರೆ 100% ಕ್ರಿಸ್ತ ಕರ್ಮಕೃತ ಅದು ಬರೋದಿಲ್ಲ, ಪೂರ್ಣ ಪುಣ್ಯ ಬರೋದಿಲ್ಲ. ಎಷ್ಟು ಪುಣ್ಯ ಬರುತ್ತೆ ಅವನಿಗೆ? ಸ್ವಲ್ಪ ಬರುತ್ತೆ. ಯಾರ್ದ ಮನೆ ಹೋದ, ಕೆಲಸ ಕೊಟ್ಟಿದ್ದ, ಕೆಲಸ ಕೊಡ್ಲಿಲ್ಲ, ಊಟದ ತೆಗೆದು ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ, ಊಟ ಮಾಡಿದ್ದು ಹೋದ, ಅದೇನು ತಪ್ಪೇನಲ್ಲ. ಆದ್ರೆ ಹೋಯ್ದು ಅಲ್ಲಿ ರಿಪೋರ್ಟ್ ಕೊಡ್ತಾನೆ ಮನೆಗೆ ಹೋದಾಗ, ಕೆಲಸ ಆಗ್ಲಿಲ್ಲ ಅಂತ ಹೇಳಿದ. ಅವನು ಫಸ್ಟ್ ಕ್ಲಾಸ್ ಊಟ ಮಾಡಿದ್ರು ಕೂಡ ಅಲ್ಲಿ ಹೋದಾಗ ಏನು ಹೇಳಿದ್ರು, ಹೋಗಿ ಯಾವ ಕೆಲಸಕ್ಕೆ ಹೋಗಿರ್ತಾನೆ, ಕೆಲಸ ಆಗಲಿಲ್ಲ, ಏನಂತ ರಿಪೋರ್ಟ್ ಏನಂತ ಕೊಡ್ತಾನೆ, ಕೆಲಸ ಆಗಲಿಲ್ಲ. ಅರ್ಥ ಆಯ್ತಾ? ಆ ರೀತಿನೇ ಅವ್ನು ಮಗನಿಂದ ಪಡೆಯೋದಕ್ಕೆ ಏನು ಮೇನ್ ಬೆನಿಫಿಟ್ ಅದಲ್ಲ, ಸಿಗದೆ ಹೋದಾಗ ಅದು ಮಿಸ್ ಆಯ್ತು. ಸಣ್ಣ ಪುಟ್ಟ ಬೆನಿಫಿಟ್ ಸಿಗ್ಬೋದು, ಅದು ದೊಡ್ಡದಲ್ಲ, ಎಕ್ಸ್ಪೆಕ್ಟೆಡ್ ಬೆನಿಫಿಟ್ ಸಿಗಬೇಕು. ಅರ್ಥ ಆಯ್ತಾ? ಅದು ನೂರು ಸ್ಪಷ್ಟ ಮೂರ್ಧಿ ವಿಕ್ರಮಂ ಲೋಕಸ್ಯ ಜನಸ್ಯ ಶಂ ಸುಖಂ ಕರೋತೀತಿ ಲೋಕಶಂಕರ ತಂ ಶಂ ಕರೋತೀತಿ ಶಂಕರ ಲೋಕಸ್ಯ ಶಂ ಕರೋತೀತಿ ಲೋಕಶಂಕರ ಅಂತ ಬಿಡಿಸಿದ್ರು. ಶಂಕರ ಶಬ್ದಕ್ಕೆ ಅರ್ಥ ಅದೇ. ಅದು ಆಚಾರ್ಯರು ಎಂಥವ್ರು ಗೊತ್ತೇನು, ಶಂಕರ ಪಂಡಿತ ಆಚಾರ್ಯ ಆಚಾರ್ಯ ಶಿಷ್ಯರಾಗಿಬಿಟ್ರು, ತಿಳ್ಕೊಂಡ್ಬಿಟ್ಟು ಅವರಿಬ್ಬರು ಶಿಷ್ಯರು, ಆಚಾರ್ಯ ಶಿಷ್ಯರನ್ನು ಮಾಡ್ಕೊಂಡ್ಬಿಟ್ರು. ಹೆಸರು ಚೇಂಜ್ ಮಾಡಲಿಲ್ಲ ಶಂಕರ ಪಂಡಿತ ಅಂಬೋದನ್ನ, ಗೊತ್ತಾಯ್ತು? ಯಾವುದೋ ಹೆಸರು ಚೇಂಜ್ ಮಾಡ್ಬಿಡೋದಾಯ್ತು, ಯಾಕೆ ಮಾಡಲಿಲ್ಲ? ಶಂಕರ ಅಂತ ಕೆಟ್ಟ ಹೆಸರಲ್ಲ ಅದು. ಇವತ್ತು ಉಡುಪಿ ಕಡೆಗೆ ಹೋಗಿಬಿಟ್ರೆ ಸಾಮಾನ್ಯವಾಗಿ ಅವತ್ತು ನಮ್ಮ ಅವೈಷ್ಣವ ಹೆಸರು ಕಂಡ ಕಾಣುತ್ತೆ, ಎಷ್ಟು ಹೆಸರುಗಳು ಸುಬ್ರಹ್ಮಣ್ಯ ಬೇಕಾದ ಹೆಸರು ಸಿಗುತ್ತೆ, ಬೇಕಾಷ್ಟು ಹೆಸರುಗಳು ಸಿಗುತ್ತೆ. ಯಾವುದು ಏನಲ್ಲ, ಅವ್ರೇನು ಬದಲಾಯಿಸ, ಯಾಕೆಂದ್ರೆ ಅಲ್ಲಿ ಅನುಸಂಧಾನ ಏನಿತ್ತು ಅವರಿಗೆ, ಸರ್ವಶಬ್ದ ವಾಚ್ಯತ್ವ ದೇವರಿಗಿದೆ, ಮತ್ತೆ ದೇವರ ಭಕ್ತರ ಹೆಸರು, ಅದು ಓಕೆ. ನಮ್ಮಲ್ಲಿ ಆ ಥರ ಪದ್ಧತಿ ಬಂದಿಲ್ಲ, ರಿಪೀಟ್ ಆಗಿ ಕೆಲವು ಇಷ್ಟಗಳು, ಅದು ಅನೇಕ ವೆರೈಟಿ ಹೆಸರುಗೊಂಡು ಅನುಸಂಧಾನ ಆ ಥರ ಬಂದಿರುತ್ತೆ. ಅದು ಶಂಕರ ಪಂಡಿತ ಆಚಾರ್ಯ ಚೇಂಜ್ ಮಾಡಲಿಲ್ಲ. ನೀವು ಅವ್ರೇನು ಮಾಡಬೇಕಾದ್ರೆ ಶಂಕರಾಚಾರ್ಯ ನೆನಪಾಗ್ತಾರೆ ನೋಡಿದ ತಕ್ಷಣ, ಅದರಲ್ಲಿ ಬೇಡ ಅಂತೇಳಿ ಬಿಡ್ಬೋದಾಗಿತ್ತು. ಶಂಕ ಅವ್ರ ಹೆಸರೆಲ್ಲ ಬಂದಿರೋದು, ಅವ್ರ ಹೆಸರು ಅವ್ರು ಇಟ್ಕೊಂಡು ಈ ಕಡೆ ಬಂದಿರೋದು, ಬೇಸಿಕಲಿ ಯಾರ ಹೆಸರದು, ದೇವ್ರ ಹೆಸರದು. ಆದ್ದರಿಂದ ಚೇಂಜ್ ಮಾಡಲಿಲ್ಲ. ಆಚಾರ್ಯ ಎಷ್ಟು ಹೇಳಿದ್ದನ್ನು ಫಾಲೋ ಮಾಡಿದ್ದಾರೆ ತೋರಿಸ್ತಾರೆ ಅದ್ರ. ಇಲ್ಲವ್ರು ಏನಾಗ್ತಿತ್ತು, ಸರ್ವಶಬ್ದವಾಚ್ಯ ಅಂತ ಪ್ರತಿಪಾದನೆ ಮಾಡಿಬಿಟ್ಟು ಹೆಸರು ಬದಲಾಯಿಸ್ತಾರೆ ಅಂದರೆ ಅವರಿಗೆ ಕನ್ವಿಕ್ಷನ್ ಇಲ್ಲ ಅಂತಾಗ. ಅರ್ಥ ಆಯ್ತಾ? ಅದ್ರ ಪ್ರಾಕ್ಟಿಕಲಿ ಫಾಲೋ ಮಾಡಿ ತೋರಿಸಿದ್ದ ಆಚಾರ್ಯ. ಲೋಕಶಂಕರ ದೇವದೇವೋ ನಾರಾಯಣ ಈಶಃ ಸ್ವಾಮಿ ಯಶ ಸತಥ ತಮ್ಮ ಆರಾಧ್ಯ. ಇವತ್ತು ಬಹುಶಃ ನಮ್ಮಲ್ಲಿ ಯಾರೂ ಶಂಕರಾಚಾರ್ಯ ಹೆಸರೋದಿಲ್ಲ, ಮಾಧುರಲ್ಲಿ ಯಾರೂ ಕೂಡ ಬಹುಶಃ ನಮ್ಮಲ್ಲಿ ಸಿಗೋದಿಲ್ಲ ಆ ಹೆಸರಿನವರು. ಸಿಗ್ತಾರ? ಒಬ್ಬರಾರು ಸಿಗ್ತಾರ? ನಾಟ್ ಇವನ್ ಒನ್. ಯಾಕೆ ಅಲ್ಲಿ ಅಲ್ಲೇ ಮತ್ತೆ ಇಲ್ಲೇ ಅಲ್ಲ, ಅಲ್ಲಿ ಸಿಗೋದು. ನಮ್ಮಲ್ಲಿ ಯಾರು ಶಂಕರನಾರಾಯಣ ಇಲ್ಲ. ಹೆಸರು ಕೇಳಿದ ತಕ್ಷಣ ಏನಂತಾರೆ ಅದನ್ನು, ಆ ಕಡೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಆ ಕ್ರೋಢ ಶಂಕರನಾರಾಯಣ ತಾನೆ ಅದು, ಆ ಕಡೆ ಇರೋದು, ಈ ಕಡೆ ಇದಲ್ಲ. ಹೆಸರು ಅಲ್ಲಿ ಅವ್ರು ಇಟ್ಕೋತಾರೆ. ವಿಕ್ರಮಂಚ ಕಥಯತಿ ಅಸ್ಮಿನ್ ಅಧ್ಯಾಯೇ. ದೇವದೇವ ಅಂದರೆ ನಾರಾಯಣ, ದೇವದೇವೇಶ ಅನ್ನೋ ಪದ ಇದೆ. ನೋಡೋದಕ್ಕೆ ಏನನ್ನಿಸುತ್ತಿದ್ದು ಶಂಕರನೇ ದೇವದೇವೇಶ ಅಂತೇಳಿ, ಹಾಗಲ್ಲ. ಆ ದರ್ಶ ಇದು ಮಾಡ್ಕೋಬಾರ್ದು, ತತ್ಪುರುಷ ಗಿತ್ಪುರುಷ ಮಾಡ್ಕೋಬಾರ್ದು. ದೇವದೇವ ವಿಷ್ಣು ಯಶ ಈಶಃ ಸಹ ದೇವದೇವೇಶಃ. ದೇವದೇವನಾದ ವಿಷ್ಣುವನ್ನೇ ಈಶನನ್ನಾಗಿ ಹೊಂದಿದವರು ಬಹುರೀ ಮಾಡ್ಕೊಂಡ್ಬಿಟ್ರೆ ಹಾಗಂತ ದೇವದೇವೇಶ. ದೇವದೇವ ಯಾರಾದ್ರೆ ಈಗ ವಿಷ್ಣುವೇ, ವಿಷ್ಣು ಭಕ್ತರಾದ ಅಂತ ಅರ್ಥ ಬಂತು. ಆರಾಧ್ಯ ಲೋಕದೃಷ್ಟಿ ಆಯ್ತು ಶೇಷ. ಆರಾಧನೆ ಮಾಡಿದ ಅಂದ್ರೆ ಏನರ್ಥ? ಲೋಕದೃಷ್ಟಿಯಲ್ಲಿ ಹೇಳಿದ್ದೆ ಹೊರತು ನಿಜವಾದ ಅರ್ಥದಲ್ಲಿ ಅಲ್ಲ ಅಂತ ತಿಳಿಸಿದರು. ಇಲ್ಲಿ ಯದ್ಯಪಿ ಸಾಮಾನ್ಯತೋ ರೂಪೋದಾರ್ಯಾದಿ ಗುಣಾನ್ವಿತ ಇತಿ ಪ್ರಕಾರ ಉಕ್ತಃ ತಾನಿ ವಿವಿಚ್ಯ ಜ್ಞಾತು ವಯಂ ಪ್ರಶ್ನೆ ಇತಿ ನಾಮ್ನಃ ಪೂರ್ವಂ ಪ್ರದ್ಯುಮ್ನ ನಾಮಾನಾಂ ಇತ್ಯುಕ್ತೆ. ಒಂದು ಪ್ರಶ್ನೆ ಹಾಕೋತಾರೆ, ಪ್ರದ್ಯುಮ್ನ ಅಂತ ಹೇಳಿದ ಮೇಲೆ ರೂಪೋದಾರ್ಯ ಗುಣಾನ್ವಿತ ಮತ್ತು ಅಂಡರ್ಸ್ಟುಂಡ್ ಅದು. ಪುನಃ ಕಿಂ ನಾಮಾನಮಿತಿ ಪರೀಕ್ಷಿತ್ ಅಪರೀಕ್ಷಕ ಇವ ಕಥಮ ಪ್ರಾಜಿತ ಸತ್ಯಂ ಕಿಂ ನಿಮಿತ್ತಂ ನಾಮ ಪ್ರದ್ಯುಮ್ನೇತಿ ಯಶತಂ ಕಿಂ ನಾಮಾನಮಿತಿ ಅರ್ಥಪರತ್ವೋಪತ್ತೇಹೇ ಸ. ಅಲ್ಲಿ ಹೆಸರು ಕೇಳ್ತಾನೆ, ಅದು ಆಚಾರ ಬಹುಶಃ ಅವ್ರು ಪಾಠ ಬೇರೆ ಇಟ್ಕೊಂಡು ಹೇಳ್ತಾರೆ, ಆದ್ದರಿಂದ ಇಲ್ಲಿ ಬಂದಿಲ್ಲ. ಮುಂದೆ ನೋಡಿ ಪ್ರಶ್ನೆ ಇದೆ. ಪುತ್ರಾರ್ಥಂ ಈಶ್ವರಂ ಕೃಷ್ಣ ಈಶ್ವರಂ ಸ್ವಯಂ ಪುತ್ರಾರ್ಥಂ ಈಶ್ವರಂ ದೃಷ್ಟ್ವಾ ಸ್ವಯಂ ಲಬ್ಧವರೋ ಹರಿಹಿ ಅವಾಪ ಕೀದೃಶಂ ಪುತ್ರಂ ಕಿನ್ನಾಮಾನಂ ವದಸ್ವಮೇ. ಪುತ್ರಾರ್ಥಂ ಈಶ್ವರಂ ದೃಷ್ಟ್ವಾ, ಮಗ ಬೇಕು ಅಂತೇಳಿ ರುದ್ರದೇವರ ಹತ್ರ ಹೋಗಿಬಿಟ್ಟು ಅವರನ್ನು ಕಂಡು ಸ್ವಯಂ ಸತ ತಾನೇ ಹೋಗಿ ಲಬ್ಧವರಹ ಹರಿಹಿ ವರ ಪಡ್ಕೊಂಡಂಥ ಕೃಷ್ಣ ಗೊತ್ತಾಯ್ತಾ, ಅವಾಪ ಕೀದೃಶಂ ಪುತ್ರಂ ಎಂಥ ಮಗನ್ನು ಪಡೆದ, ಕಿಂ ನಾಮಾನಂ ಅವನ ಹೆಸರೇನು, ವದಸ್ವವೇ ಅವನಿಗೆ ತಿಳಿಸಿ ಅಂತ ಪ್ರಶ್ನೆ ಮಾಡಿದ ಕೃಷ್ಣ. ರುದ್ರದೇವರ ಕೂಡ ತಪಸ್ ಮಾಡಿ ವರ ಪಡ್ಕೊಂಡು ಮಗನ ಪಡೆದ ಅಂತ ಹೇಳಿದ್ರಲ್ಲ, ಎಂಥ ಮಗ ಆತ, ಏನು ಹೆಸರು ಅಂತ ಕೇಳಿದರು. ಹಿಂದೇನು ಹೇಳಿದ್ದಾರೆ, ವೀರಂ ಪ್ರದ್ಯುಮ್ನ ನಾಮಾನಂ ಅಂತ ಹೇಳಿಬಿಟ್ಟಿದ್ದಾರೆ, ಗೊತ್ತಾಯ್ತಾ? ಮತ್ತೆ ಕೀರ್ನಾಮಾನಂ ಅಂತ ಕೇಳಿದರೆ ಏನಾಯ್ತು? ಅಲ್ಲಿಗೆ ಹೆಸರು ಕೇಳೋದು, ಸುಬ್ರಾಯರೇ ನಿಮ್ಮ ಹೆಸರೇನು ಅಂತ ಕೇಳಿದ್ರೆ ಏನರ್ಥ ಅದಕ್ಕೆ? ಅಲ್ಲಿ ಹೆಸರು ಇಟ್ಕೊಂಡೇ ಕರೀತಾ, ನೀವು ಹೆಸರು ಕೇಳಿದರೆ ಗೊತ್ತಿದೆ ಅಂತ ಆಯ್ತಲ್ಲ. ಅದು ಸತ್ಯಧರ್ಮ ಸಾವಿರ ಅರ್ಥ ಬರೀತಾರೆ ಏನಂತ, ಪೂರ್ವ ಪದ್ಯುಮ್ನ ನಾಮಾನಮಿತ್ಯುಕ್ತೆ ಪುನಃ ಕಿಂ ನಾಮಾನವಿತಿ ಪರೀಕ್ಷಿತ ಅಪರೀಕ್ಷಕ ಇವ ಇವ ಕಥಮ್ ಅಪ್ರಾಕ್ಷಿತ್. ಅವರು ಏನು ಅರ್ಥ ಅರ್ಥ ಆಗಬಾರ್ದೆ, ಪರೀಕ್ಷೆ ಹೆಸರು ಹೋದ್ರೆ ಪರೀಕ್ಷಿತ್ತು, ಅಪರೀಕ್ಷೆ ಪರೀಕ್ಷೆಯಿಂದ ಮಾತಾಡ್ತಾನಲ್ಲ ಅಂತ ಪ್ರಶ್ನೆ ಹಾಕ್ಕೊಂಡ್ರು. ಸತ್ಯಂ ಕಿಂ ನಿಮಿತ್ತಂ ನಾಮ ಪ್ರದ್ಯುಮ್ನೇತಿ, ಆ ಅರ್ಥ ಅಲ್ಲ, ಹೆಸರೇನು ಅಂತ ಅಲ್ಲ, ಪ್ರದ್ಯುಮ್ನ ಅಂತ ಹೆಸರು ಯಾತಕ್ಕೆ ಬಂತು ಅಂತ ಅರ್ಥ ಅದಕ್ಕೆ. ಕಿಮರ್ಥಂ ತಸ್ಯ ಪ್ರದ್ಯುಮ್ನೇತಿ ನಾಮ ಆಸೀತ್ ಅಂತ ಅರ್ಥ. ಸಂಸ್ಕೃತದಲ್ಲಿರೋ ಸಾರಸ್ಯ ಅದು, ಆ ಅರ್ಥದಲ್ಲಿ ಕೇಳಿದ್ರೆ ಸರಿಯಾಗಿದೆ ಅದು ಅಂತ. ಸುಮ್ಮನೆ ಅರ್ಥ ಮಾಡಿಬಿಡ್ತಪ್ಪ, ಯಾರು ಅನುವಾದ ಮಾಡಿದ್ರೆ ಹಾಗೆ ಮಾಡಿಬಿಡ್ತಾರೆ, ಹಾಗೆ ಮಾಡಬಾರ್ದು. ಯಾವ ಕಾರಣ ಪ್ರದ್ಯುಮ್ನ ಅಂತ ಹೆಸರು ಬಂತು, ಅದು ಹೆಸರು ಇಡಬೇಕು, ಅದೇ ಯಾಕಿಟ್ಟ ಕಾರಣ ಇರಬೇಕಲ್ಲ, ಮುಂದೆ ಹೇಳ್ತಾರೆ. ಸೈವ ಜಾತೋ ಶ್ರೀ ಶುಕ ಉವಾಚ ಕಾಮಸ್ತು ವಾಪಸು ದೇವಾಂಶೋ ದಗ್ಧ ಪ್ರಾಕೃದ್ರಮನ್ಯುನ ದೇಹೋಪತ್ತ ಏ ಭೂಯ ತಮೇವ ಪ್ರತ್ಯಪದ್ಯತ ಕಾಮಸ್ತು ವಾಸುದೇವಾಂಶ ದಗ್ಧ ಪ್ರಾಕ್ ರುದ್ರಮನ್ಯುನ. ಕಾಮ ಯಾರು ಅಂದರೆ ವಾಸುದೇವಾಂಶ. ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಅವ್ರು ಕೃಷ್ಣನೇ ಅಂಶ ಅಂತ ಹೇಳ್ಬಿಡು, ಕೃಷ್ಣನ ಅಂಶ ಅದನ್ನು ಹೇಳೋದಕ್ಕೆ ಕೃಷ್ಣನ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಪ್ರದ್ಯುಮ್ನ ರೂಪದ ಆವೇಶ ಇರೋನು ಅಂತ ಅರ್ಥ ಅದಕ್ಕೆ. ಅದು ಪ್ರಶ್ನೆ ಉತ್ತರ ಬರೋದಕ್ಕೆ ಕಾಪಾತ್ ಹೇಳಿದ್ರು ಅಂದರೆ ಪ್ರದ್ಯುಮ್ನ ಅಂತ ಯಾತಕ್ಕೆ ಹೆಸರಿಟ್ಟರು ಅಂದರೆ ಈ ಪ್ರದ್ಯುಮ್ನ ಮಗಳು ಪ್ರದ್ಯುಮ್ನ ನಾಮಕ ಭಗವಂತನ ಆವೇಶ ಇದೆ ಅದಕ್ಕೆ ಹೇಳೋದಕ್ಕೋಸ್ಕರ ಹೆಸರಿಟ್ಟರು ಅಂತ ಅರ್ಥ. ಆ ಅರ್ಥದಲ್ಲಿ ಅದು ಪರಿಶುದ್ಧ ರಾಜ ಕೇಳಿದ ಉತ್ತರ ಕೊಟ್ಟರು. ವಾಸುದೇವಾಂಶ ಇದು ವಾಂಶ ಶಬ್ದಕ್ಕೆ ಏನಂತ ಹೆಸರು, ಆವೇಶ ಅಂತ ತಿಳ್ಕೊಬೇಕು. ಇಲ್ಲಿ ದಗ್ಧ ಪ್ರಾಕ್ ರುದ್ರಮನ್ಯುನ, ರುದ್ರಮನ್ಯು ಅಂದ್ರೇನು, ರುವನ್ಯು ಅಂದರೆ ಕೋಪ, ರುದ್ರದೇವರ ಕೋಪದಿಂದ ಪರಿಹಾರವನ್ನು ಕಂಡ. ದೇಹೋಪತ್ತಯೇ ಭೂಯ ತಮೇವ ಪ್ರತ್ಯಪದ್ಯತ, ಕಾಮನನ್ನು ರುದ್ರದೇವರು ಸುಟ್ಟು ಹಾಕಿಬಿಟ್ರು. ಅವತ್ತಿನಿಂದ ಏನಂತ ಹೆಸರು ಬಂತು, ಅನಂಗ ಅಂತ ಹೆಸರು ಬಂತು, ಬಾಡಿ ಹೊರಟೋಯ್ತು. ಜೀವನಿತ್ಯತ್ವಕ್ಕೆ ಸಾಕ್ಷಿ ಅದು, ಒಂದು ದೇಹ ಹೋಯಿತು, ಜೀವ ಇದ್ದಾರೆ. ಮತ್ತೆ ಅವರು ಏನು ಮಾಡಿದರು, ಮಾತಾ ರುದ್ರದೇವನ ಕುರಿತೇ ತಪಸ್ ಮಾಡಿದರು. ಅವಾಗ ಏನು ಮಾಡಿದರು ಅವರು, ಆಗಲಿ ಅಂತ ಹೇಳಿದರು. ಅವಾಗ ಎರಡು ಕಡೆ ಹುಟ್ಟು ಬಂತು ಆತನಿಗೆ, ಎರಡು ಸತ್ಯ ಹುಟ್ಟಿದ, ಒಂದು ರುದ್ರದೇವರ ಮಗನಾಗೆ ಹುಟ್ಟುಬಿಟ್ಟ. ಹೆಸರೇನು, ಷಣ್ಮುಖ. ಷಣ್ಮುಖ ಪ್ರತಿ ಕಾಮಾಂಶ ಆತ, ಆಮೇಲೆ ಈ ಕಡೆಯಿಂದ ಕೃಷ್ಣನ ಮಗನಾಗಿ ಹುಟ್ಟಿದ. ಈ ಎರಡು ರೀತಿಯಲ್ಲಿ ಹುಟ್ಟಿ ಬರ್ತಾರೆ ಆತ. ಅದನ್ನ ಹೇಳೋದಕ್ಕೆ ಸಯೇವ ಜಾತೋ ವೈದರ್ಭ್ಯಾಮ್. ರುದ್ರದೇವ ಮನ್ಮಥನ ವೈಶಿಷ್ಟ್ಯ ಏನು ಅಂದರೆ, ಸುಟ್ಟೋಗಿದ್ದ ಯಾರಿಂದ? ಅವರು ಕುರಿತೇ ತಪಸ್ ಮಾಡ್ದ, ಅದಕ್ಕೆ ಷಣ್ಮುಖನ ಹುಟ್ಟಕ್ಕೆ ಅನುಕೂಲ ಆಯಿತು. ಮತ್ತು ಈ ವರನೂ ಪಡ್ಕೊಂಡ, ಆದರೆ ಅವ್ರ ಮೇಲೆ ಕೋಪ ಬರಲಿಲ್ಲ. ಗುರುದೇವರು ಏನು ಮಾಡ್ತಿದ್ರು, ಅವ್ರನ್ನ ಕೊಲ್ಲೋವಾಗ ಬೇಕು ಅಂತ ಕೇಳಿಬಿಡ್ತಿದ್ರು. ಕೊನೆ ಪಕ್ಷ ರುದ್ರದೇವರು ಕೊಂದ್ರಲ್ಲ, ಅವ್ರ ನಾನಾರು ಕೊಲ್ಲಬೇಕು ಮಗನಾರು ಕೊಲ್ಲಬೇಕು ಅಂತ ಸೇಡು. ಅವರೆಲ್ಲ ಹಾಗೆ ಮಾಡಿದವ್ರು ಇದ್ದಾರೆ, ಹಾಗಾಗಿ ಅವ್ರನ್ನೇ ಸೇವೆ ಮಾಡಿಬಿಟ್ಟು ನಂಗೆ ದೇಹ ಬಲ ಮಾಡಿ ಅಂತ ಕೇಳಿಕೊಂಡ ಕೊಟ್ಟರು. ಜೀವ ಇದೆ ಅಂತ ಹೇಳಿಲ್ಲ ಈಗಾಗಲೇ, ಜೀವನಿತ್ಯ ತಾನೆ. ಜೀವ ತಪಸ್ ಬಾಹ್ಯ ದೇಹ ಹೋಯ್ತು ಅಷ್ಟೇ, ಸಸ್ಪೆಂಡ್ ಆದರೆ ವ್ಯಕ್ತಿತ್ವನೇ ಇಲ್ಲೇನು ಅವನಿಗೆ, ಆಫೀಸ್ ಹೋಯ್ತು ಅಷ್ಟೇ, ಬೇರೆ ದೇಹ ಇದೆಯಲ್ಲ. ಆದ್ದರಿಂದ ಜೀವನಿತ್ಯ ಅಂತ ಇದೆಲ್ಲ ಉತ್ತರ ಆಚಾರ್ಯರ ಸಿದ್ಧಾಂತಕ್ಕೆ ಪ್ರಶ್ನೆನೇ ಇಲ್ಲ. ಅವಕ್ಕೆಲ್ಲ ಬೇರೆಯವ್ರಿಗೆ ಪ್ರಾಬ್ಲಮ್ ಬರುತ್ತೆ, ಇದರಿಂದ ನಾಸ್ತಿಕರು ಉತ್ತರ ಹೇಳಕ್ಕೆ ಬರೋದಿಲ್ಲ. ಇದಕ್ಕೆ ದೇಹ ಒಮ್ಮೆ ಅವನು ಹೋಗಬೇಕಾಗಿತ್ತು, ಅದು ಬಿಡುವ ಹೇಳಕ್ಕೆ ಬರಲ್ಲ. ಆಚಾರ್ಯದಿಂದ ಸಿದ್ಧಾಂತ ಮಾತ್ರ ಉತ್ತರ ಹೇಳಕ್ಕೆ ಸಾಧ್ಯ. ಸಯೇವ ಜಾತೋ ವೈದರ್ಭ್ಯಾಂ ಕೃಷ್ಣ ವೀರ್ಯ ಸಮುದ್ಭವ ಪ್ರದ್ಯುಮ್ನ ಇತಿ ವಿಖ್ಯಾತ ಸರ್ವತೋ ಅನವಮಃ ಪಿತು. ಸಯೇವ ಜಾತಃ ವೈದರ್ಭ್ಯಾಂ. ವೈದರ್ಭಿ ಅಂದರೆ ಯಾರೋ, ರುಕ್ಮಿಣಿ, ವಿದರ್ಭ ದೇಶದ ರಾಜಕುಮಾರಿ. ಆಕೆ ವೈದೇಹಿ ಅಂದರೆ ಯಾರೋ, ಸೀತಾ. ವೈದರ್ಭಿ ಅಂದರೆ ರುಕ್ಮಿಣಿ. ವಿದೇಹ ವಿದರ್ಭ, ವೈದೇಹಿ ವೈದರ್ಭಿ. ವೈದರ್ಭ್ಯಾಂ ಕೃಷ್ಣ ವೀರ್ಯ ಸಮುದ್ಭವ. ಕೃಷ್ಣರಿಂದ ಹುಟ್ಟಿ ಬಂದ ಪ್ರದ್ಯುಮ್ನಾಗಿ. ಪ್ರದ್ಯುಮ್ನ ಇತಿ ವಿಖ್ಯಾತ ಸರ್ವತೋ ಅನವಮಃ ಪಿತು. ಆತೇನಾಗಿದ್ದ, ಸರ್ವತಃ ಪಿತು ಅನವಮಃ. ತಂದೆಗೆ ಕಡಿಮೆನೇ ಇರಲಿಲ್ಲ ಯಾವ ರೀತಿಯಿಂದನು, ಅಂಥ ಮಗ ಹುಟ್ಟುಬಿಟ್ಟ. ನಿಜವಾಗ್ಲೂ ಕಡಿಮೆ ಅಲ್ಲ, ಎಷ್ಟು ಕಡಿಮೆ ಇದ್ದಾನತ್ತ, ಜೀವ ಅಷ್ಟೇ. ಎಲ್ಲಿ ಕೃಷ್ಣ ಎಲ್ಲಿ ಈತ ಹೇಳ್ಬೇಕಾದ್ರೆ ಏನು ಹೇಳ್ತಾರೆ, ಅನವಮಃ. ಯಾವುದೇ ಒಳಗಿರ ಪ್ರದ್ಯುಮ್ನ ಆವೇಶ ನಿಮಿತ್ತ ಹೇಳಿದ ಮಾತೇ ಹೊರತು ದೇವರ ರೂಪಕ್ಕೂ ಅಂಶಕ್ಕೂ ಆವೇಶಕ್ಕೂ ವ್ಯತ್ಯಾಸ ಇಲ್ಲ. ಅದಕ್ಕೆ ಹೇಳಿದ್ದೆ ಹೊರತು ಇವನಿಗೆ ಹೇಳಿದ್ದಲ್ಲ. ಅದೆಲ್ಲ ಆಚಾರ ಸಿದ್ಧಾಂತನೇ. ಮತ್ತೆ ತಂ ಶಂಬರ ಕಾಮರೂಪಿ ಹತ್ವಾ ತೋಕಂ ಅನಿರ್ದಶಂ ಸವಿದಿತ್ವ ಆತ್ಮನ ಶತ್ರುಂ ಪ್ರಾಶ್ಯ ಉದನ್ವತಿ ಅಗಾತ್ ಗೃಹಂ. ಈಗ ಕೈಲಾಸಕ್ಕೆ ಹೋಗಿದ್ದು ಅದೆಲ್ಲ ಹೇಳೇ ಇಲ್ಲ. ಇದೆ ಮುಂದಿನ ಕಥೆ ಹೇಳಿಬಿಟ್ರು, ಹುಟ್ಟಿದ ಕಥೆ ಅಲ್ಲ. ಅದಿಷ್ಟು ಹರಿವಂಶದಲ್ಲಿ ಹೇಳ್ತಾರೆ. ತಂ ಶಂಬರ ಕಾಮರೂಪಿ ಕೃತ್ವ ತೋಕಂ ಅನಿರ್ದಶಂ. ಶಂಬರ ಹೊರತು ರಾಕ್ಷಸ. ಅವನೇನು ಮಾಡಿದ, ಕಾಮರೂಪಿ ಅವನು, ಇಷ್ಟಪಟ್ಟ ರೂಪದಾಗ ವರ ಇತ್ತು ಅವನಿಗೆ. ಅವನೇನು ಮಾಡಿದ, ಹೃತ್ವ ಹತ್ವ ಬೇರೆ, ಹೃತ್ವ ಬೇರೆ. ಹತ್ವ ಅಂದ್ರೇನು ಕೊಂದು, ಹೃತ್ವ ಅಂದ್ರೇನು ಅಪಹರಣ ಮಾಡಿ. ಅನಿರ್ದಶಾಹಂ, ಇನ್ನು 10 ದಿವಸ ಆಗಿಲ್ಲ ಮಗು ಹುಟ್ಟಿ, ಇನ್ನು 10 ದಿವಸ ತುಂಬಿಲ್ಲ ಚಿಕ್ಕ ಕೂಸು. ಶಂಬರಾಸುರ ಬಂದ, ಕಾಮರೂಪಿ ಅವನು, ಯಾವ್ದೋ ದಾಸಿಯ ವೇಷದಲ್ಲಿ ಬಂದ, ಎತ್ಕೊಂಡು ಹೋಗ್ಬಿಟ್ಟ ಆ ಕಡೆ, ಗೊತ್ತಾಗಲಿಲ್ಲ. ಒಳಗಿಪ್ಪ ಅವ್ರಿಗೆ ಎಂಟ್ರಿ ಇರುತ್ತಲ್ಲ ಆ ಟೈಮ್. ಸವಿದಿತ್ವ ಆತ್ಮನ ಶತ್ರುಂ ಪ್ರಾಶ್ಯ ಉದನ್ವತಿ ಅಗಾತ್ ಗೃಹಂ. ಯಾತಕ್ಕೆ ಕೆಲಸ ಮಾಡಬೇಕಾಗಿತ್ತು ಅಂದರೆ, ನಾರದ್ರ ಮೊದಲೇ ಒಂದು ಕೆಲಸ ಮಾಡೋಗಿದ್ರು, ಶಂಬರಾಸುರ ಹತ್ರ ಹೋಗಿಬಿಟ್ರು. ಶಂಬರಾಸುರ ಒಂದು ವಿಷಯ ಗೊತ್ತಾ ಅಂದರು, ಏನು ಅಂದರೆ, ರುಕ್ಮಿಣಿ ಒಂದು ಮಗನ ಹೆತ್ತಾಳಲ್ಲ, ಯಾರು ಗೊತ್ತವನು, ನೀನು ಕೊಲ್ಲೋದು ಕೊಟ್ಟವರು ಅಂತ ಹೇಳಿದರು. ಕಂಸರಿಗೆ ಹಾಗೆ ಹೇಳಿದ್ರೆ ಬಜ್ಜಿ ಜಪಿಸಿದರು. ನಾರದ್ರು ಯಾರು ಇರ್ತಾರೆ, ಅದೇ ಭಗವತ್ಕಾರ್ಯ ಸಾಧನೆ ಅಂದರೆ ಹಾಗೇನೆ, ಬೇಗ ಸಾಯಲಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅವನ್ನ, ಹರಿಸೇವೆ ಮಾಡಬೇಕು ಅಂತ ಬಂದರು ಅವರು. ಶತ್ರುಂ ಪ್ರಾಶ್ಯ ಉದನ್ವತಿ ಅಗಾತ್. ಉದನ್ವಾನ್ ಅಂದರೆ ಸಮುದ್ರ, ಉದನ್ವತಿಯ ಸಮುದ್ರ. ಉದ ಅಂದರೆ ನೀರು, ಧನವಾನ್ ಇದ್ದ ಉದನ್ವಾನ್, ಉದನ್ವತಿ ಧನವತಿ ಇದ್ದ ಹಾಗೆ, ನೀರಿನಲ್ಲಿಗಿದ್ದ ಸಮುದ್ರದೊಳಗೆ ಹಾಕಿಬಿಟ್ಟು ಹೊರಟ. ಅವನೇನು ಮಾಡಿದ, ಆ ಕೂಸಿನ ಎತ್ಕೊಂಡ ಬಂದ, ಕೊಲ್ಲಬೇಕು ಅದನ್ನೀಗ. ಏ ಕೊಲ್ಲೋದು ಭಾರಿ ಕಷ್ಟ ಅಂತೇಳಿ ಸಮುದ್ರದಲ್ಲಿ ಬಿಸಾಕಿಬಿಟ್ಟ. ಇದು ಸತ್ತೋಗುತ್ತೆ, ಚಿಕ್ಕ ಮೀನು ದೊಡ್ಡ, ಅದೇನು ಉಸಿರುಗಟ್ಟೆ ಸಾಯುತ್ತೆ, ಪಾಪ ಮಣ್ಣು ಸತ್ತೋದ್ರಲ್ಲಿ ಇಬ್ಬರು ಆ ಥರ ನೀರ ಬಿದ್ದು ಸತ್ತೇ ಸಾಯ್ತಾರೆ. ಮತ್ತು ಯಾರು ಪ್ರಾಣಿ ಯಾರು ತಿಂದಾಕತ್ತೆ, ಬಿಸಾಯ ಸಮುದ್ರ ಅದು ಕೂಡ ಸರೋವರ ಕೂಡ ಅಲ್ಲ, ಬಿಸಾಯಾಕ್ತಾ ಹೋಗ್ಬಿಟ್ಟೆ. ಏನು ತಿಳ್ಕೊಂಡ, ಸತ್ತೋದ್ ಮಗು ಅಂತ ತಿಳ್ಕೊಂಡ್ಬಿಟ್ಟ. ಸವಿದಿತ್ವ ಆತ್ಮನ ಶತ್ರುಂ ಪ್ರಾಶ್ಯ ಉದನ್ವತಿ ಅಗಾದ್ ಗೃಹಂ. ತನ್ನ ಮನೆಗೆ ಹೊರಟುಬಿಟ್ಟ. ತಂ ನಿರ್ಜಗಾರ ಬಲವಾನ್ ಮೀನಃ ಸೋಪಿ ಅವರೈಹಿ ಸಹ ಋತೋ ಜಾಲೇನ ಮಹತ ಗೃಹೀತೋ ಮತ್ಸ್ಯಜೀವಿಭಿ. ಅದಕ್ಕೊಂದು ಪದ್ಧತಿ ಇದೆ, ಒಬ್ಬ ವ್ಯಕ್ತಿ ನೀರಲ್ಲಿ ಮುಳುಗಿದ ಅಂದ ಮಾತ್ರಕ್ಕೇನೆ ಸತ್ತ ಅಂತ ಅರ್ಥ ಆಗಬೇಕಾಗಿಲ್ಲ. ಯಾಕೆ, ಡೆಡ್ ಬಾಡಿ ಸಿಗೋವರೆಗೂ ಗ್ಯಾರಂಟಿ ಇಲ್ಲ, ಅಲ್ಲಿವರೆಗೂ ಸೂತಕ ಕೂಡ ಬರೋದಿಲ್ಲ, ಗೊತ್ತಾಯ್ತಿಲ್ಲ. ಡೆಡ್ ಬಾಡಿ ಸಿಕ್ಕ ಮೇಲೆ ಸೂತಕ ಶುರುವಾಗೋದು, ಅಲ್ಲಿವರೆಗೂ ಬದುಕಿದ್ದೆಲ್ಲ ಡೌಟ್ ಅದು. ಒಂದು ಸಾಮಾನ್ಯ ಇದು ನಿಂತ ನೀರಲ್ಲಿ ಬೇರೆ, ಹರಿಯ ನೀರಲ್ಲಿ ಏನಾಗಿರ್ಬೋದು, ಹರ್ಕೊಂಡು ಎಲ್ಲರೂ ಬದುಕಿ ಬಿಡ್ತಾವೆ, ಎಲ್ಲ ಎಚ್ಚರದ ಬೇರೆ ಯಾರು ಬದುಕಿಸ್ತಾರೆ, ಬರಬೇಡಿ, ಎಷ್ಟೋ ಸಾಧನೆ ಸಿಗ್ತಾರೆ. ಅಂತ್ಯಕ್ರಿಯೆ ಮುಗಿಸ್ಬಿಟ್ಟಿರ್ತಾರೆ ಆಗಲೇ ಅವರು, ಬಿಡ ತುಂಬ ದಿವಸ ಕಾಯಬೇಕಾಗಿಲ್ಲ ಅಂತಿದೆ, ಕಷ್ಟ ಮಾಡಬಾರ್ದು, ತುಂಬ ದಿವಸ ಕಾಯಾಗಿಲ್ಲ, ಆಮೇಲೆ ಬಂದು ಬಿಡ್ತಾರೆ ಎದುರಿಗೆ ನಮ್ಮ ಎದುರಿಗೆ. ಅದಕ್ಕೆ ಕೋರ್ಟ್ಗಳಲ್ಲಿ ಏನು ಮಾಡ್ತಾರೆ ಗೊತ್ತಾ, ಇದು ಬೇಕು ಅದಕ್ಕೆ, ಬಾಡಿ ತೋರಿಸೋವರೆಗೂ ಏನಲ್ಲ, ಅದು ಬಾಡಿ ಕನ್ಫರ್ಮ್ ಆಗ್ಬೇಕು ಅವನದು ಅಂತೇಳಿ, ಕೊಲೆ ಅಂತ ಆಗ್ಬೇಕಾದ್ರೆ ಮತ್ತೆ ಬಾಡಿ ಪ್ರೂವ್ ಆಗಿ ಆಮೇಲೆ ಮುಂದಿನ ಕೇಸು, ಅವ್ನಿಗೆ ಯಾಕೆ ಸತ್ತಾಗಬೇಕು ಆಮೇಲೆ ಪೇಸದು. ಆ ಸಿಗೋವರೆಗೂ ಕೊಲೆ ಆಗಿದ್ದಂತ ಪ್ರೂವ್ ಮಾಡೋಕ್ಕಾಗಲ್ಲ. ತಮ್ಮ ಶಂಬರ ಕಾಮರೂಪಿ, ಅದಕ್ಕೆ ಅವ್ರು ಏನು ಮಾಡಿಬಿಟ್ಟು, ಸುಟ್ಟುಬಿಟ್ಟು ಕೊಂದುಬಿಟ್ಟು ಸುಟ್ಟಿದ್ದು ಮಾಡಿ ಹೋಮ ಮಾಡಿ ಎಲ್ಲ ಮಾಡಿ ಹಾಕ್ಬಿಟ್ರಲ್ಲ, ಮೊನ್ನೆ ಕತೆ ಕೇಳಿದ್ರಲ್ಲ ಮಾಸ್ಕರ ಕೊನೆಯೊಳಗೆ ಸುಟ್ಟು ಎಂಥ ಭಯಂಕರ ಸಾವು ಅಂತ ಕೇಳಿದರೆ ಕೊಂದು ಪೀಸ್ ಪೀಸ್ ಮಾಡಿ ಸುಟ್ಟು ಬಿಟ್ಟು ಆ ಬೂದಿನೋ ಇದು ಕಲಿಸಿ ಅಂದು ಏನೇನೋ ಸಿಗಬಾರ್ದು ಅಷ್ಟು ಟ್ರೈ ಮಾಡಿದ್ದಾರೆ. ಇಷ್ಟಾದರೂ ಕೂಡ ಈಗ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಜನ ಎಷ್ಟು ವೃತ್ತಿಗೆ ಎಂಥ ರಾಕ್ಷಸದಾನ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಪ್ರಾಶ್ಯ ಉದನ್ಮತಿ ಆಗಾದ ಗೃಹಂ ತಮ್ಮ ನಿರ್ಜಗಾರ, ಜಗಾರ ಆದರೆ ನುಂಗಿದ, ನಿರ್ಜಗಾರ ಪೂರ್ತಿ ನುಂಗಿಬಿಡ್ತು. ಯಾವುದು ಮೀನಹ, ಒಂದು ಮೀನು ನುಂಗಿಬಿಟ್ಟು, ದೊಡ್ಡ ಮೀನು ಸಮುದ್ರ ಅದು ಚಿಕ್ಕದಲ್ಲ, ದೊಡ್ಡ ಮೀನು ನುಂಗಿ ಹಾಕಿಬಿಡುತ್ತೆ. ಲೋಕ ತೋಕ ನಿದರ್ಶನ, ತೋಕಂ ಅನಿರ್ದ, ತೋಕ ಅಂದರೆ ಮಗು, ಅನಿರ್ದಶಂ ದಶ ಅನಿರ್ದಶ ಅದು ಹತ್ತು ದಿವಸ ಆಗದೇ ಇದ್ದ ಮಗು ಅಂತ ಅರ್ಥ. ಅನಿರ್ದಶಂ ಅಲ್ಲಿ ಅರ್ಥ ಬರೀತಾರೆ, ಅನಿರ್ದಶಂ ಸಯೇವ ಕಾಮಃ ಕೃಷ್ಣಸ ಪುತ್ರತ್ವೇ ಯೋಗ್ಯ ಸದ್ಯೋ ಅನಿರ್ದ ನಿರ್ಗತೋ ದಶಮೋ ದಿವಸ ಯಸ್ಪಾಸ ನಿರ್ದೇಶ ತಂ ಉದನ್ಮತಿ. ಅಂದರೆ ಹತ್ತು ದಿವಸ ಆಗದೆ, ಹತ್ತು ದಿವಸ ಆಗಿಬಿಟ್ರೆ ನಿರ್ಗತ ದಶ, ಅವನು ಹತ್ತು ದಿವಸ ಆಗಿಲ್ಲ ಅದೇ ಅನಿರ್ದಶ, ಹತ್ತು ದಿವಸಕ್ಕಿಂತ ಮುಂಚೆನೇ ಅಪಹರಣ ಮಾಡಿಬಿಟ್ಟ. ಬಲವಾನ್ ದೊಡ್ಡ ಮೀನು ನುಂಗಿತ್ತು. ಸೋಪಿ ಅವರೈ ಸಹ ವೃತಃ, ಆಗ ಅವನೇನು ಮಾಡಿದ, ಒಬ್ಬ ಬೆಸ್ತ ಬಲೆ ಹಾಕಿದ ಹಿಡಿಯಲಕ್ಕೋಸ್ಕರ, ಎಷ್ಟೋ ಚಿಕ್ಕ ಚಿಕ್ಕ ಮೀನು ಬಿದ್ದು ಈ ದೊಡ್ಡ ಮೀನು ಸಿಕ್ಕಾಕೊಂಡಿತು ಅದರಲ್ಲಿ. ಅವರೈಹಿ ವೃತಃ ಜಾಲ ಅಂದರೆ ಬಲೆ, ಬಲೆಯೊಳಗೆ ಸಿಕ್ಕಾಕೊಂಡ. ಮಹತಾ ಗೃಹೀತ ದೊಡ್ಡ ಬಲೆ ಹಾಕಿದ್ರು, ಸಮುದ್ರದಲ್ಲಿ ಸಣ್ಣ ಪುಟ್ಟ ಬಲೆ ಹಾಕೋದಿಲ್ಲ, ದೊಡ್ಡ ದೊಡ್ಡ ಕಿಲೋಮೀಟರ್ ಗಟ್ಟಲೆ ಇರುತ್ತದೆ, ಎಷ್ಟು ಬಂದರೆ ರಾಶಿ ರಾಶಿ ಅಂತ ಮೀನು ಹಿಡಿತಾರೆ ಅವರು. ಆದರೆ ಇದು ಸೇರ್ಕೊಂಡು ಬಂತು. ಮಹತಾ ಗೃಹೀತ ಮತ್ಸ್ಯಜೀವಿ, ಮತ್ಸ್ಯಜೀವಿಗಳು ಅಂದರೆ ಮೀನುಗಾರರು, ಮೀನು ಹಿಡಿದೆ ಬದುಕೋರು, ಅವನು ಹಿಡ್ಕೊಂಬಂದು ಕೊಟ್ಟ. ತಮ್ಮ ಶಂಬರಾಯ ಕೈವರ್ತಾ ಉಪಾಜಕೃಹು ಉಪಾಯನಂ, ಆಮೇಲೆ ಅವನು ಯಥಾಪರ ಕೊಲ್ಲು ನೋಡಕ್ಕೆ ಹೋದ್ರು ಮಗು ಸಿಕ್ತಿದ್ರೊಳಗೆ, ತಕ್ಷಣ ಏನು ಮಾಡಿದ್ರೆ ನನ್ನ ತಂದು ರಾಜರಿಗೆ ಒಪ್ಪಿಸ್ಬೇಕು. ಏನೇ ಸಿಕ್ಕರು ಕೂಡ ತಮ್ಮ ಸೈಟನ್ನು ಮನೆ ಕಟ್ಟಕ್ಕೆ ಹೋದಾಗ ಏನಾದರೂ ನಿಧಿ ಸಿಕ್ಕರೆ ಏನು ಮಾಡ್ಬೇಕು, ಅದನ್ನು ತಮ್ಮ ಸೈಟು ಅಂತ ತಾವು ತಗೊಳಗಿಲ್ಲ, ಸರ್ಕಾರಕ್ಕೆ ಕೊಡಬೇಕದು. ಅದೇ ರೀತಿಯಲ್ಲಿ ಕೊಟ್ಟ. ಇದೇ ಕೇಸ್ ಎಲ್ಲಿಯಾಗಿತ್ತು, ಇನ್ನೊಂದು ಜ್ಞಾಪಕ ಇದೆಯಾ, ಸಿಮಿಲರ್ ಸತ್ಯವತಿಗೆ ಸಂತದ್ದೇನೆ, ವಿರಾಟ್ ರಾಜ ಸತ್ಯವತಿ ಇಬ್ಬರು ಕೂಡ ಏನವರು ಟ್ವಿನ್ಸ್ ಅವರು, ಮತ್ತೆ ಮೀನಿನಲ್ಲಿ ಉಪಚಾರ ವಸುವಿನ ಮಕ್ಕಳವರು, ಉಪಚಾರ ವಸು ಕಳಿಸಿದ್ದ, ಅದು ನೀರಲ್ಲಿ ಮೀನು ನುಂಗಿ ಹಾಕಿಬಿಟ್ಟಿತ್ತು, ನುಂಗಿ ಹಾಕಿದಾಗ ಇಬ್ಬರು ಮಕ್ಕಳು ಹುಟ್ಟಿದ್ರು. ಅವಾಗ ಏನು ಮಾಡಿದ್ರು, ದಾಸರಾಜ ಮೀನು ಬೆಸ್ತರ ರಾಜ, ಅವನು ಎರಡು ಮಕ್ಕಳನ್ನು ಒಯ್ದು ಕೊಟ್ಟ ಯಾರಿಗೆ, ರಾಜರಿಗೆ. ರಾಜರಿಗೆ ಗೊತ್ತಾಯ್ತು ತನ್ನ ಮಕ್ಕಳೇ ಅಂತ ಗೊತ್ತಾಯಿತು. ಅವ್ನು ಪ್ರಾಮಾಣಿಕ ಅಂತ ಗೊತ್ತಾಗಿ ಏನು ಮಾಡ್ದ, ಗಂಡು ಮಗು ತಾನಿಟ್ಕೊಂಡ, ಹೆಣ್ಮಗನ ಅವನಿಗೆ ಕೊಟ್ಬಿಟ್ಟ. ಹೆಣ್ಮಗನೇ ಸತ್ಯವತಿ, ಗಂಡ್ಮಗನೇ ವಿರಾಟ್ ರಾಜ, ಸತ್ತು ಮತ್ಸ್ಯ ರಾಜ ಅಂತ ಹೇಳಿದ್ದ. ಅಂದರೆ ಯಾತಕ್ಕೆ ಕೊಟ್ಟ, ಪ್ರಾಮಾಣಿಕತೆ ಮೆಚ್ಚಿ ಹೆಣ್ಣನ್ನು ಕೊಟ್ಬಿಟ್ಟ, ಆತ ಸಾಕಿದ. ಎಂಥ ಮುಂದೆ ಇದಾಯಿತು, ವೇದವ್ಯಾಸ ಅವತಾರ ಮಾಡ್ತಕ್ಕಂಥ ಇದು ಯೋಗ ಬಂತು. ಇದು ಸಿಮಿಲರ್ ಕೇಸ್, ಇಂಥ ಕೇಸ್ ಎಷ್ಟೋ ಇರುತ್ತೆ ಅದರಲ್ಲಿ. ಅದೇ ರೀತಿ ಒಂದು ಮೀನು ನುಗ್ಗಿತು ಕೃಷ್ಣ, ಇದು ಒಂದು ಒನಕೆ ತುದಿನ, ಆ ಮೀನಿನ ಜರ ಕೊಯ್ದ, ಒಳಗೆ ಅದು ಕಾಣಿಸ್ತು, ಬಾಣಕ್ಕೆ ಹರಗು ಮಾಡಿಕೊಂಡ. ಇದು ಎಷ್ಟೋ ಪದಾರ್ಥ ನಡೆದೋಗುತ್ತೆ. ವಾತೋ ವೃತ ವೃತೋ ಜಾಲೇ ಜಾಲೇನ ಮಹತ ಗೃಹೀತೋ ತಮ್ಮ ಶಂಬರಾಯ ಕೈವರ್ತ ಉಪಾಜಕರ ರೂಪಾಯನಂ. ಸಮಸ್ಯೆ ಅಂದರೆ ಎರಡೀಗ, ಒಂದು ಮೀನನ್ನೇ ಕೊಡೋದು, ಒಂದು ಮಗುನ ಕೊಡೋದು. ಇಲ್ಲಿ ಫಸ್ಟ್ ಅವ್ರು ಮೀನನ್ನೇ ಕೊಟ್ಟರು ಫಸ್ಟ್ ಅವರು, ಯಾತಕ್ಕೆ ದೊಡ್ಡ ಮೀನು ಅದು ಅನ್ಯೂಷುವಲ್ ಆಗಿತ್ತದು, ಅದಕ್ಕೆ ಮಹಾಮೀನ ಅಂತ ಕರೆ, ದೊಡ್ಡ ಮೀನಾದ್ರಿಂದ ನೋಡೋದಕ್ಕೆ ಏನಾಗಿತ್ತದು, ಅದು ಸಿಕ್ಕ ಏನು ಕೊಡ್ತಾರೆ, ರಾಜನ ಕಾಣಿಕೆ ಅಂತ ಅರ್ಪಿಸಿಬಿಟ್ಟ. ಹಾಗಾಗಿ ಟ್ಯಾಕ್ಸ್ ಕೊಡೋದ್ರ ಬಂದು ಕೊಟ್ಟಾಗಾಯ್ತು, ಅದು ಒಂದು ತಗೊಂಡ. ಅವನೇನು ಮಾಡ್ದ, ಸೂತ ಮೃತೋ ಜಾಲಿನ ಗೃಹೀತ ಮತ್ಸ್ಯಜೀವಿ ಬಿ ಕೈವರ್ತ ಅಂದರೆ ಮತ್ಸ್ಯ ಮೀನುಗಾರ ಬೆಸ್ತ್ ಬೆಸ್ತರು ಅಂತ ಅರ್ಥ. ಕೈವರ್ತ ಉಪಾಜಕ ಉಪಾಯ ಉಪಾಯನ ಅಂದರೆ ಕಾಣಿಕೆ. ಅವನೇನು ಮಾಡ್ದ, ಸೂತಂ ಮಹಾರಸಂ ನಿತ್ವ ಅವಧ್ಯನ್ ಅವಧ್ಯತ್ ಸ್ವಧೀತಿನ ಅದ್ಭುತಂ. ಅದೇನಾಗಿದೆ, ಸೂದಾಹ ಮಹಾನಸಂ ನಿತ್ವ, ಅವನು ಅಡಿಗೆ ಮಾಡಿದೆ ಅಂತ ಕೊಟ್ಟ. ಆ ಕಡೆಗೆ ಅವನು ಮಾಂಸ ಬಳಸಕನ ಅಂತ ಕೇಳಬಾರ್ದು, ರಾಕ್ಷಸ ಅವನು ಕೇಳಬೇಕಾ, ಶಂಬರಾಸುರ ಕೊಟ್ಟ. ಮಹಾನಸ ಅಂದ್ರೇನು, ಅಡಿಗೆ ಬಂದಿದ್ದು ಎಲ್ಲಿ ಬಂದಿದೆ, ವಿಕಾಸದ ಬಂದಿದೆ, ಎಲ್ಲಿ ಬಂದಿದೆ, ಹಾ ವಿರಾಟ್ರ ಭೀಮೋ ಮಹಾನ ಸಾಧ್ಯಕ್ಷ ಬಂದಿ. ಯಾವಾಗ ಬಂದ್ರಿ, ಅದೇನಾಯ್ತು, ಮಹಾನಸ ಬಂದಿದೆ. ಇನ್ನೊಂದು ಕಡೆ ಎಲ್ಲಿ ಗೊತ್ತಿದೆ ಮಹಾನಸ ಅಂತ, ಮತ್ತೆ ಹಾ ಅನುಮಾನದಲ್ಲಿ ಯಾವಾಗಲೂ ಬರುತ್ತದೆ, ಬರುತ್ತೋ ನಿಮಾನ್ ಧೂಮ ತೆಗ್ ಮಹಾನಸ ಬತ್ ಅಂತ ಒಂದೇ ಬರುತ್ತೆ. ಮಹಾನಸ ಅಂದರೆ ಅಡಿಗೆ ಮನೆ, ಅಡಿಗೆ ಮನೆಯಲ್ಲಿ ಕೊಟ್ಟರು. ಅವರೇನು ಮಾಡಿದರು, ಅವಧ್ಯನ್ ಸ್ವಧಿತಿನ ಅದ್ಭುತಂ. ಅವರೇನು ಮಾಡಿದ್ರಾಗ, ಮತ್ಸ್ಯ ಕೈವರ್ತಾಹ ಮತ್ಸ್ಯ ಮಾರಕಾಹ, ಮತ್ಸ್ಯವನ್ನು ಕೈವರ್ತವು ದಾಸ ಧೀವರೋ ಅಮರಕೋಶ, ಮಹಾನಸಂ ಪಾಕಸ್ಥಾನಂ ಸ್ವಧಿತಿನ ಪರಶುನ. ಸ್ವಧಿತಿ ಅಂದರೆ ಪರಶು, ಕಡಲೆ ತಗೊಂಡ್ರು, ದೊಡ್ಡ ಮೀನಲ್ಲ, ಅದೇ ಕಡಿಯಕ್ಕೆ ಬರೀ ಹೋದ್ರೆ ಬರೀ ಚಾಕಿಗೆ ಬರ್ತಿದ್ದಿಲ್ಲ, ಅದು ಕಡಲಿಂದನೇ ಹೊಡೆದ್ರು. ಪರಶ್ವಧ ಕುಠಾರಸ್ಯಾತ್ ಪರಶು ಸ್ವಧಿತಿ ತಥಾ ಅವಧ್ಯನ್ ಅವಾಧ್ಯನ್ ಅಖಂಡನೆಯನ್ ಅಂತ ಅರ್ಥ. ದೋ ಅವಖಂಡನೆ ಅದನ್ನ ತುಂಡು ಮಾಡಿದರು. ಆಗೇನಾಯಿತು ಅಂದರೆ, ಅದ್ಭುತಂ ಅಲ್ಲಿ ಭಾರಿ ಕಂಡ್ರು. ದೃಷ್ಟ್ವಾ ತದ ತದುದರೆ ಬಾಲಂ ಮಾಯಾವತಿ ನೆವೇದಯನ್ ಅದು ನೋಡಿದ ತಕ್ಷಣ ಹೊಟ್ಟೆಯೊಳಗೆ ಕುಮಾರ ನೋಡಿಬಿಟ್ಟು ಮಾಯಾವತಿ ಅಂತ ಶಂಬರಾಸುರನ ಹೆಂಡತಿಯೆಲ್ಲ ಅಪಹರಣ ಮಾಡ್ಕೊಂಡು ಇಟ್ಕೊಂಡಿದ್ದ ಅವನು ಮಾಯಾವತಿ ಅಂತೇಳಿ ಅವಳ ಕೈಲಿ ಕೊಟ್ಟ. ಅವಳು ಯಾರವಳು? ರತಿ ಅವತಾರ. ರತಿ ಹುಟ್ಟಿ ಬಂದಿದ್ದು ಮಾಯಾವತಿಯಾಗಿ. ಅವಳನ್ನು ಅಪಹರಣ ಮಾಡಿದ್ದೇವನು. ಅವನ ಪ್ರದ್ಯುಮ್ನ ಗಂಡ ಮಾಯಾವತಿ ಹೆಂಡತಿ ಕೂಸಾಗಿ ಗಂಡನ ನೋಡಿದ್ರು. ಆ ರೀತಿಯಾಗಿ ಆಶ್ಚರ್ಯ ಆಯ್ತು ಆಕೆ. ಇದು ಸ್ವಾರಸ್ಯನೇ. ಯಾಕೆ ಹುಟ್ಟಿ ಬಂದು ಅಂತ ಕಾರಣ ಹೇಳಿಲ್ಲ. ಇಲ್ಲಿ ಆಚಾರ ಕಾರಣ ಹೇಳ್ತಾರೆ. ಬ್ರಹ್ಮದೇವರು ಒಂದ್ಸಲ ಸತ್ಯಲೋಕದಲ್ಲಿ ಮಹಾಭಾರತ ಪ್ರವಚನ ಮಾಡ್ತಾ ಇದ್ರು. ಮಾಡ್ತಾ ಮಾಡ್ತಾ ನಿಶಮ್ಯ ಪಂಚಭರ್ತೃಕಾಮ್ ದ್ರೌಪದಿಗೆ 5 ಜನ ಗಂಡ ಅಂದಿರು ಅಂತ ಹೇಳಿದ್ರು. ಮುಂದೆ ಹೇಳೋರು ಇದ್ರು, ಜೋರ ನಕ್ಕಬಿಟ್ಲಿ. ಯಾರು? ಅಪಾಹಸತ್. ಜೋರ ನಕ್ಕಷ್ಟು ಶಾಪ ಕೊಟ್ರು. ಮುಂದೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ದೇನೆ. ನೀನು ನಕ್ಕಿದ್ದಕ್ಕೋಸ್ಕರ ಭವಾಸುರೇಣ ದೂಷಿತ, ನೀನು ಅಸುರನ ವಶರ ಆಗು ಅಂತೇಳಿ ಶಾಪ ಕೊಟ್ರು. ಆಗ ಅವಳು ಪಶ್ಚಾತ್ತಾಪಟ್ಟು ಕೇಳ್ಕೊಂಡಿದ್ದಕ್ಕೆ ಆಯಿತು, ನೀ ಅದೇ ದೇಹದಿಂದ ಹೋಗಿ ಅಪವಿತ್ರ ಆಗೋದು ಬೇಡ, ಬೇರೆ ದೇಹ ತಗೊಂಡು ಶಕ್ತಿ ಬರಲಿ ಅಂತ ವರ ಕೊಟ್ರು. ಅವಳು ಹುಟ್ಟಿ ಬಂದು ಮಾಯಾವತಿಯಾಗಿ. ಆಗ ಏನು ಮಾಡ್ತಿದ್ಲು, ಶಂಬರಾಸರ ಅಪಹರಣ ಮಾಡ್ದ. ತನ್ನ ನಿಜವಾದ ದೇಹನ ಬೇರೆ ಕಡೆ ಇಟ್ಟುಬಿಟ್ಟು ಡೂಪ್ಲಿಕೇಟ್ ದೇಹದಲ್ಲಿ ಬರ್ತಾ ಇತ್ತು, ಗೊತ್ತಾಯ್ತು. ಆದ್ದರಿಂದ ಆಕೆ ಪಾತಿ ರತಿಗೆ ಧಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. ನಮಗೀಗ ಇನ್ನೊಂದು ಅರ್ಥ ಆಗುತ್ತೆ. ಈ ರತಿಗೆ ಇನ್ನೊಂದು ದೇಹ ಸೃಷ್ಟಿ ಮಾಡೋ ಶಕ್ತಿ ಇದ್ದಾಗ ಸೀತಾದೇವಿ ಮಾಡಿದ್ದೇನು ಆಶ್ಚರ್ಯ, ಸೀತಾಕೃತಿ. ಇಂಥ ಎಷ್ಟೋ ಸಿಮಿಲರ್ ಸ್ಟೋರೀಸ್ನಲ್ಲಿ ವಿಷಯ ಕನ್ಫರ್ಮ್ ಆಗುತ್ತೆ. ಅಷ್ಟು ಮಾಡಿದ್ರಿಂದ ಆಕೆ ನೋಡಿದ್ಲು. ಅದೆಲ್ಲ ಹೀಗೆ ಇಲ್ಲಿ ಹೇಳೋದಲ್ಲಿ ವೇದ ಬೇರೆ ಪುರಾಣ ಎಲ್ಲೆಲ್ಲೋ ಹೇಳಿರ್ತಾರೆ, ಅದೆಲ್ಲ ಆಚಾರ ಸೇರಿಸಿ ಬರೀತಾರೆ. ಆದ್ದರಿಂದ ಸಮಸ್ತ ಶಾಸ್ತ್ರಾರ್ಥ ನಿರ್ಣಯ ಅಂತ ಅದಕ್ಕೆ ಹೆಸರು. ದೃಷ್ಟ್ವಾತ ದುದರೇ ಬಾಲಂ ಮಾಯಾವತ್ಯೈ ನವೇದಯನ್ ನಾರದೋ ಅಕಥಯತ್ ಸರ್ವಂ ತಸ್ಯಾಹ ಶಂಕಿತ ಚೇತಸಃ. ನಾರದರು ಬಂದು ಆಗಿ ಭಾರಿ ಆಶೋಚನೆ ಮಾಡಿದ್ರು. ಗಂಡ ಅಂತ ಗೊತ್ತಾಗ್ಬಿಡ್ತು, ಆದರೆ ಕನ್ಫರ್ಮ್ ಆಗಬೇಕು. ಇನ್ನು ಅನೇಕ ಸೌಂದರ್ಯ ಎಲ್ಲ ನೋಡಿದ್ರೆ ಗೊತ್ತಾಗಿದೆ. ಮತ್ತೆ ನಾರದರು ಬಂದರು, ಎಲ್ಲ ಹೇಳಿದರು, ಕಥೆಯೆಲ್ಲ ಹೇಳಿದರು ಈ ಮಗು ಹೀಗೆ ಅಂಥೇಳಿ. ತಸ್ಯಾಹ ಶಂಕಿತ ಚೇತಸಃ ಬಾಲಸ್ಯ ತತ್ವ ಉತ್ಪತ್ತಿಂ ಮತ್ಸೋದರ ನಿವೇಶನಂ. ಮಗು ಹುಟ್ಟಿದ್ದು ಕೃಷ್ಣರುಕ್ಮಿಣಿಯ ಮಗ ಅಂತ ಹೇಳಿದ್ದು ಹಿಂದಿನ ಕಥೆ. ಆಮೇಲೆ ತಂದು ಬಿಸಾಕಿದ್ದವನು, ಮೀನು ನುಗ್ಗಿದ್ದು, ಎಲ್ಲ ಕಥೆ ಹೇಳಿದರು ನಾರದರು. ಮತ್ಸೋದರ ನಿವೇಶನಂ, ಮೀನಿನ ಹೊಟ್ಟೆಯಲ್ಲಿ ಇರುವಿಕೆ ಎಲ್ಲ. ಸಾಚ ಕಾಮಸ್ಯ ವೈಪತ್ನಿ ರತಿರ್ನಾಮ ಯಶಸ್ವಿನಿ. ಆಕೆ ರತಿ ಕಾಮನ ಪತ್ನಿನೇ. ಗಂಡ ನೋಡಿ ಕೂಸಾಗಿದ್ದಾನೆ. ಇವತ್ತು ವಿಡಿಯೋದಲ್ಲಿ ಫೋಟೋದಲ್ಲಿ ನೋಡಬಹುದು ಅಷ್ಟೇ ಗಂಡ ಕೂಸಾಗಿರೋದನ್ನ, ಅದು ಆಕ್ಚುಲಿ ನೋಡಿಲ್ಲ ಆಕೆ. ಇದು ದೇವತೆಗಳ ವಿಶಿಷ್ಟವಾದ ಕಥೆಗಳವೆಲ್ಲ. ಪತ್ಯು ನಿರ್ದಗ್ಧ ದೇಹಸ್ಯ ದೇಹೋತ್ಪತ್ತಿಂ ಪ್ರತೀಕ್ಷತಿ. ಆಕೆ ನಿರೀಕ್ಷೆ ಮಾಡಿದ್ಲು ಗಂಡ ತಪಸ್ ಮಾಡ್ತಿರೋದು ಅನಂಗ ಮತ್ತೆ ಹುಟ್ಟುವೆಲ್ಲ ಗೊತ್ತಿತ್ತು. ಅದೆಲ್ಲ ಕನ್ಫರ್ಮ್ ಆಯ್ತು. ಈಗ ಅದನ್ನ ಕಾಯ್ತಾ ಇದ್ಲು, ಸರಿ ಹೋಯ್ತು. ನಿರೂಪಿತ ಶಂಬರೇಣ ಸಾ ಸೂಪೌಧನ ಸಾಧನೆ ಕಾಮದೇವಂ ಶಿಶುಂ ಬುದ್ಧ ಚಕ್ರೇ ಸ್ನೇಹಂ ಸದರ್ಭಕೇ. ಅವಳ ಕೈಯಲ್ಲಿ ಕೂಸು ಬಂದಿದ್ದರಿಂದ ಭಾರಿ ಯೋಚನೆ ಮಾಡಿದ್ಲು. ಅದನ್ನ ಅಡಿಗೆ ಇಡಿಗೆ ಮಾಡೋ ಪ್ರಶ್ನೆ ಬರಲಿಲ್ಲ. ಈಗ ಅದನ್ನ ಚೆನ್ನಾಗಿ ಜೋಪಾನ ಮಾಡಿದ್ಲು. ಚಕ್ರೇ ಸ್ನೇಹಂ ತದಾರ್ಭಕೆ, ಮಗುವಿನ ಭಾರಿ ಪ್ರೀತಿಯಿಂದ, ತನ್ನ ಗಂಡ ಎಂಬ ಪ್ರೀತಿಯಿಂದನೇ ಬೆಳೆಸಿದ್ಲು. ಅರ್ಭಕಾನ ಕೂಸು ನಾತಿ ದೀರ್ಘೇಣ ಕಾಲೇನ ಸಕಾರ್ಷ್ಣೀಂ ಸಕಾರ್ಷ್ಣಿ ರೂಪ ದೌಢ ಯೌವನಃ ಜನಯಾಮಾಸ ನಾರೀಣಾಂ ವೀಕ್ಷಂತೀನಾಂಚ ವಿಭ್ರಮಂ. ಎಷ್ಟು ಬೇಗ ಬೆಳೆಸಲಿದೆ ಆಚಾರ್ಯನೆಲ್ಲ ಬೇರೆ ಪುರಾಣದೆಲ್ಲ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಅರ್ಥ ಆಗೋದಿಲ್ಲ. 4 ವರ್ಷ ಆಯ್ತು ಅಷ್ಟೇ, 4 ವರ್ಷ 16 ವರ್ಷ ತರಣ ಆಗಿಬಿಟ್ಟರು. 4 ವರ್ಷಕ್ಕೆ ಏನಾದವನು 16 ವರ್ಷ ಆಗಿಬಿಟ್ಟ ಆಚಾರ್ಯ ಕಾಣ್ತಾರೆ. ಯಾಕಂದ್ರೆ ವಿವಿಧ ರಸಾಯನಗಳನ್ನು ದೇವಲೋಕದ ರಸಾಯನ ದೇವಲೋಕದವಳವಳು ಕೊಟ್ಟಿದ್ದರಿಂದ ಬೇಗ ಬೆಳೆದ್ಬಿಟ್ಟ ಅಂತ ಹೇಳ್ತಾರೆ. 4 ವರ್ಷದ ಕೂಸು 16 ವರ್ಷದ ಹುಡುಗನಾಗಿಬಿಟ್ಟ. ಅದಿಷ್ಟು ಅಲ್ಲಿಂದ ತಿಳ್ಕೊಬೇಕು ನಾವಾಗ. ನಾತಿ ದೀರ್ಘೇಣ ಕಾಲೇನ, ನಾತಿ ದೀರ್ಘ ಅಂತ ಅಷ್ಟೇ ಹೇಳಿಬಿಟ್ರು, 4 ವರ್ಷ ಅಂತ ಇಲ್ಲಿ ಹೇಳ್ತಾರೆ. ಮಧು ವಿಜಯದಲ್ಲಿ ಆಚಾರ್ಯರು ಇದ್ರ ಭಾರದಿಂದ ಹೊರಟರು ಅಂತ ಹೇಳಿದರು. ಒಂದು ಮದುವೆ ಮನೆಯಿಂದ ಹೊರಟರು ಅಂತ ಹೇಳಿದರು. 15 ಕಿಲೋಮೀಟರ್ ಹೋದರು. ವಯಸ್ಸು ಎಷ್ಟು ಅಂತ ಹೇಳಿಲ್ಲ. ಹಣಮದ್ವೇದ ಹೇಳ್ಬೇಕಾದ್ರೆ ಎಷ್ಟು 3 ವರ್ಷ ಅಂತ, 3 ವರ್ಷ ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಬೇರೆ ಗ್ರಂಥ ಓದ್ತಾ ಅವರೇ ತಮ್ಮ ಗ್ರಂಥದಲ್ಲಿ ಬೇರೆ ಕಡೆ ಬರೀತಾರೆ. ವೇದವ್ಯಾಸರ ಆ ರೀತಿ ಮಾಡಿದ್ದಾರೆ. ಅದು ನೋಡೇ ಇವರೆಲ್ಲ ಮಾಡಿರು. ಒಂದೇ ಕಡೆ ಹೇಳಬೇಕು ಅಂತ ನಿಯಮ ಇಲ್ಲ. ನೋಟ್ಸಲ್ಲೇ ಹೇಳಿಬಿಟ್ರೆ ಆಯಿತು. ಮಹಾಭಾರತ ಮೇನ್ ಟೆಕ್ಸ್ಟು, ಪುರಾಣಗಳೆಲ್ಲ ನೋಟ್ಸ್ ಇದ್ದಾಗೆ ಅದರಿಂದ ಉಪಯೋಗ ಪಡ್ಕೊಂಡ್ರೆ ಸರಿ. ಜನಯಾಮಾಸ ನಾರೀಣಾಂ ವೀಕ್ಷಂತೀನಾಂಚ ವಿಭ್ರಮ. 16 ವರ್ಷದ ಹುಡುಗ, ಭಾರಿ ತರುಣ, ಭಾರಿ ಸುಂದರ, ಮನ್ಮಥ. ಮನ್ಮಥ ಇದ್ದಾಗಿದ್ದೆ ಅನ್ನೋದು ಇಡಿ ಎಂಬುದು ಒಂದು ಮನ್ಮಥನೇ ಬಂದಿರೋದ್ರಿಂದ ಭಾರಿ ಸುಂದರನಾಗಿದ್ದ. ವೀಕ್ಷಂತೀನಾಂ ವಿಭ್ರಮಂ, ನೋಡ್ತಿದ್ದವ್ರ ಮನಸ್ಸೆಲ್ಲ ಆಕರ್ಷಿತವಾಗಬೇಕು ಆಗಿದ್ದ. ಸಾತಂ ಪತಿಂ ಪದ್ಮದಳಾಯ ತೇ ಕ್ಷಣಂ ಪ್ರಳಂಬ ಬಾಹುಂ ನರಲೋಕ ಸುಂದರಂ ಸೌರೀಡ ಹಾಸೋತ್ತಮ ವಿಭ್ರಮೇಕ್ಷಿತೈ ಪ್ರೀತೋ ಪ್ರೀತ್ಯಾ ಉಪತಸ್ಥೆ ರತಿರಾತ್ಮನೋ ಧನೈ. ಸಾ ತಂ ಪತಿಂ ಪದ್ಮದಳಾಯ ತೇ ಕ್ಷಣಂ. ಆಕೆಯ ಪತಿಯನ್ನ ಹೇಗಿದ್ದ? ಪದ್ಮದಳಾಯ ತೇ ಕ್ಷಣಂ, ಕಮಲದ ವಿಶಾಲವಾದ ಕಣ್ಣು, ಪುಂಡರೀಕಾಕ್ಷನ ಮಗ ಸಾದೃಶ್ಯ ಇತ್ತು. ಪ್ರಲಂಬ ಬಾಹು, ಲಂಬ ಪ್ರಲಂಬ, ನೀಳವಾದ ತೋಳುಗಳು, ಅಜಾನ ಬಾಹು ಅಂತಾರಲ್ಲ ಹಾಗೆ. ನರಲೋಕ ಸುಂದರ, ಮನುಷ್ಯಲೋಕದಲ್ಲೇ ಭಾರಿ ಸುಂದರ. ಸವ್ರೀಡ ಹಾಸೋತ್ತಮ ವಿಭ್ರಮೇಚ್ಛಿತೈಹಿ ಪ್ರೀತ್ಯಾ, ಆತ ನೋಡೋದು, ನಾಚಿಕೆ ಪಡ್ಕೊಳ್ಳೋದು, ಮಂದಾಸ ಬಿಡೋದು, ಅದೇ ರೀತಿ ವಿಲಾಸ ಮಾಡೋದೆಲ್ಲ ಮಾಡೋಕ್ಕೆ ಶುರು ಮಾಡಿಬಿಟ್ಲು. ಆದರೆ ಆಶ್ಚರ್ಯ ಆಗೋಯ್ತಾರೆ, ಆತ್ಮನಃ ಧನೈಹಿ, ಮತ್ತೆ ತಾನು ಏನೇನು ಸಾಧ್ಯ ಇತ್ತು ಅಷ್ಟು ಮಾಡಿ ಸಾರಿ ಸಂತೋಷ ಪಡಿಸಿದ್ಲು. ತಾಮಾಹ ಭಗವಾನ್ ಕಾರ್ಷ್ಣಿಹಿ ಮಾತಸ್ತೆ ಮತಿರನ್ಯಥ, ಆಕೆಗೆ ಇವ್ರ ಗಂಡ ಅಂತ ಗೊತ್ತಿದೆ, ಈತನಿಗೆ ಆಕೆ ಹೆಂಡತಿ ಅಂತ ಗೊತ್ತಿಲ್ಲ. ನೋಡಿದೆ, ಗಂಡನಿಗೆ ಜ್ಞಾನ ಇಲ್ಲ, ಹೆಂಡತಿ ಜ್ಞಾನ ಇದೆ. ಎಷ್ಟು ಉಲ್ಟಾಪಟ್ಟ, ಇವತ್ತು ಎಷ್ಟೋ ಮೇಲೆ ಹೆಂಡತಿ ಜ್ಞಾನ ಇರುತ್ತೆ ಏಕಾಶಿ ಮಾಡಬೇಕು ಅಂತ, ಗಂಡನಿಗೆ ಜ್ಞಾನ ಇರೋದಿಲ್ಲ ಅಂತ ಉಲ್ಟಾಪಟ್ಟ ಆಗಿದೆ. ಬಟ್ ಇದು ಬೇರೆ ಕೇಸ್ ಅಷ್ಟೇ ಇದು. ಆತನೇ ಆತನಿಗೆ ಮರ್ತೋಗಿದೆ, ಯಾವುದು ಜ್ಞಾಪಕ ಇಲ್ಲ, ಈಗ ಜ್ಞಾಪಕ ಇದೆ. ಅದಕ್ಕೋಸ್ಕರ ಈಗ ನಾಚಿಕೆ ಪಡ್ಕೊತಾ ಇದ್ದಾರೆ ಗಂಡ ಅಂತೇಳಿ. ಆಕೆ ತಿಳ್ಕೊಂಡಿದ್ದಾರೆ, ತಾಯಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ, ಹೆಂಡತಿ ಏನು ತಿಳ್ಕೊಂಡಿದ್ದಾನೆ, ತಾಯಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಕರಿತಾನೆ, ತಾಮಾಹ ಭಗವಾನ್ ಕಾರ್ಷ್ಣಿಹಿ ಮಾತಸ್ತೆ ಮತಿರನ್ಯಥ, ಅಮ್ಮ ಯಾಕೆ ಹೀಗೆ ಮಾಡ್ತಾ ಇದ್ದೀ, ನಾನು ನಿನ್ನ ಮಗ, ನನ್ನನ್ನು ಹೇಗಾಗ ನೋಡ್ತೀಯಲ್ಲ ನೀನು ಅಂತ ಕೇಳಿದ. ಹೇಗೆ ಈಗ ನೋಡೋದು ಯಾಕೆ ಅಂತ ಕೇಳಿದ. ಮಾತೃಭಾವಂ ಅತಿಕ್ರಮ್ಯ ವರ್ತಸೆ ಕಾಮಿನೀವ ಮೇ, ನಿಮ್ಮ ಮಾತೃಭಾವ ಬಿಟ್ಟುಬಿಟ್ಟು ಕಾಮಿನಿ ಅಂತ ನಡ್ಕೋತಾ ಇದ್ದೀಯಲ್ಲ, ಯಾತಕ್ಕೆ ಅಂತ ಕೇಳಿದ. ನೋಡಿದ್ರೆ ಈ ರೀತಿಯಲ್ಲಿ ಎಂದು ಲಕ್ಷ್ಮೀನಾರಾಯಣರಿಗಾಗ ಯಾವ ಕಾಲಕ್ಕಾಗೋದಿಲ್ಲ, ರುಜುಗಳಿಗಾಗೋದಿಲ್ಲ, ಬೇರೆಯವ್ರಿಗೆ ಆಯ್ತಾ. ಆದ್ದರಿಂದ ಇಲ್ಲಿ ಜೀವೇಶ್ವರ ಭೇದ ಹೇಳಿದ್ರೆ ಎಷ್ಟು ಅನುಕೂಲ, ಅಭೇದ ಹೇಳಿದ್ರೆ ಎಷ್ಟು ಪಾಪ ಬರುತ್ತಾಗ. ಈ ಕಥೆಗಳೆಲ್ಲ ಹರಿಸರ್ವತ್ವದಲ್ಲಿ ಎಂಡ್ ಆಗ್ಬೋದು. ಅದು ಪದ್ಮನಾದಿಗಳಿಗೆ ಅವತಾರ ಮಾಡಿದಾಗ ಮರ್ತೋಗಿದೆ, ದೇವ್ರಿಗೆ ಮರ್ತೋಗುತ್ತಾ, ಇಲ್ಲೇ ಇಲ್ಲ, ಮರ್ತೋದ್ರೆ ದೇವರೇ ಅಲ್ಲ. ಯಾವುದಾದ್ರೂ ಪಾತ್ರೆ ಮುಚ್ಚಲು ಬೆಳಕನ್ನು ಸೂರ್ಯನ ಮುಚ್ಚಲಕ್ಕಾಗತ್ತಾ, ಸೂರ್ಯನ ಬೋರ್ಲ ಡಬ್ಬ ಬೋರ್ಲ್ ಹಾಕಕ್ಕಾಗತ್ತೆ ಯಾವುದರಿಂದ ಅವರು ಸೂರ್ಯನಿಗೆ ಬೆಳಕು ಕೊಡೋ ಪರಮಾತ್ಮನ ಅಜ್ಞಾನ ಬರುತ್ತಾ. ಅದಕ್ಕೆ ಅಜ್ಞತಾ ಅಖಿಲ ಸಂವೇತ್ತು ಘಟತೆ ನಕುತಶ್ಚನ, ಬ್ರಹ್ಮನಿಗೆ ಅಜ್ಞಾನ ಹೇಳ್ತಿರಲ್ಲ, ಪರಮಾತ್ಮನಿಗೆ ಅಜ್ಞಾನ ಬರುತ್ತೆ ಅಂತ ಆಚಾರ್ಯ ಕೇಳ್ತಾರೆ. ಇವೆಲ್ಲ ಗೊತ್ತಾದ್ರೆ ಅರ್ಥ ಆಗುತ್ತೆ. ಜೀವನಿಗೆ ಅಜ್ಞಾನ ಆದರೆ ರೀಸನಬಲ್, ಪರಮಾತ್ಮನಿಗೆ ಅಜ್ಞಾನ ಆದರೆ ಏನರ್ಥ? ಅದ್ವೈತ ಖಂಡನೆಗೆ ಬಹಳ ಮುಖ್ಯವಾದ ಘಟ್ಟ ಇವೆಲ್ಲ. ಅದು ವಾಕ್ಯಾರ್ಥದಲ್ಲಿ ಖಂಡನೆ ಮಾಡೋದೆಲ್ಲ ಒಂದು, ಇದರಲ್ಲಿ ಖಂಡನೆ ಮಾಡೋದು ಇನ್ನೊಂದಿಲ್ಲ. ಕಥೆಗೆ ಉಪಾಖ್ಯಾನದಲ್ಲಿ ಏನು ಬಂದಿರುತ್ತೆ, ಅದಕ್ಕೇನೆ ಆಚಾರ್ಯ ವೇದವ್ಯಾಸರು ಏನು ಮಾಡಿ ಕಥೆಗಳಲ್ಲಿ ದುರ್ಮತ ಖಂಡನೆ ಮಾಡಿದ್ದೆಲ್ಲ ಇತಿಹಾಸ ಪುರಾಣಗಳಲ್ಲಿ, ವಾಕ್ಯಾರ್ಥದಲ್ಲಿ ಮಾಡಿದ್ದೆಲ್ಲ ಬ್ರಹ್ಮಸೂತ್ರಗಳಲ್ಲಿ. ನಾವು ಎಲ್ಲ ಕಡೆ ಅದನ್ನೇ ಉಪಯೋಗಿಸ್ಬಿಟ್ಟು ತಪ್ಪಾಗುತ್ತೆ. ಕೆಲವು ಜನಗಳು ಪಾಪ ಸಾಮಾನ್ಯರಿರ್ತಾರೆ, ಅವ್ರು ನೀವು ಘಟ ಪಾಠ ಶುರು ಮಾಡಿ ತಲೆ ಕೆಟ್ಟೋಗ್ಬಿಡುತ್ತೆ, ಶಾಸ್ತ್ರ ಓದಬಾರ ಅಂತ ತಿಳ್ಕೊಂಡ್ಬಿಡ್ತಾರೆ. ಅವ್ರು ಯಾವುದರಿಂದ ಹೇಳಬೇಕು ಅವರಿಗೆ, ಅದೇ ಕಥೆಗಳ ಮೂಲಕ ಹೇಳಿದರೆ ಗಟ್ಟಿಯಾಗಿ ತಿಳ್ಕೊಂಡ್ಬಿಡ್ತಾರೆ. ವಾಕ್ಯಾರ್ಥ ಕೂತ ಕಥೆ ಹೇಳಬಾರ್ದು, ಅಲ್ಲೇ ಹೇಳ್ಬೇಕು, ಅಲ್ಲಿ ವಾಕ್ಯಾರ್ಥನೇ ಮಾಡಬೇಕು. ಇಲ್ಲಿ ಉಲ್ಟಾಪಟ್ಟ ಆಗಿಬಿಟ್ಟಿದೆ, ಪಾಂಡಿತ್ಯ ತೋರಿಸೋದೆಲ್ಲ ಇವ್ರ ಮುಂದೆ, ಅಲ್ಲಿ ಕೊಟ್ಟು ಅಲ್ಲಿ ಕತೆ ಹೇಳ್ಬಿಡೋದು, ಅಲ್ಲಿ ಕತೆ ಹೇಳ್ಬಿಡೋದು, ಹೋಗ್ಬಿಡ್ತು ದೊಡ್ಡ ದೊಡ್ಡ ಸಭೆಗಳಲ್ಲಿ. ಹಾಗೆ ಮಾಡಬಾರ್ದು, ಸರಿಯಾಗಿ ಮಾಡಿದರೆ ಜ್ಞಾನ ಬರೋದು. ವೇದವ್ಯಾಸ ಹೇಳಿದ್ರೆ ಉಪಯೋಗ ಮಾಡಿಕೊಂಡ್ರೆ ಎಷ್ಟು ಉಪಯೋಗ ಆಗುತ್ತೆ. ರತಿರುವಾಚ ಭವಾನ್ ನಾರಾಯಣ ಸುತಃ ಶಂಬ ರೂಪ ಶಂಬರೇಣ ಆಕೃತೋ ಗೃಹಾತ್, ಅಲ್ಲಿಗೆ ನಾಳೆ ದಿವಸ ರತಿ ತಾನು ಕಥೆಯೆಲ್ಲ ಹೇಳ್ತಾಳೆ. ಈಗ ಆಗ ಪದ್ಮನಿಗೆ ಅರ್ಥ ಆಗುತ್ತೆ. ಶಂಬರಾಸರ ಸಂಹಾರ ನಾಳೆ ಏನಾದ್ರು ಹೇಳ್ಬೇಕಾ? ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಆನಂದ ತೀರ್ಥ ವರದೆ ದಾನ ವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಮನಃ.